హయగ్రీవం చిదానంద విగ్రహం సదనుగ్రహం దశగ్రీవచ్చరం శాపాన్ మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసానసే ఉత్సంగవాక్తరంగాయ మధ్వదుగ్ధార్థయే నమః. గురుముఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం వరిష్టం సకల సుదనశిష్టం నిత్య నిర్ధూత కష్టం హయముఖ పద నిష్టం మాం భజంతు ప్రపన్నా. పూజ్యాయ రాఘవేంద్రం కల్పవృక్షాయ నమతాం కామధేనవే. నీలా కరాచిత అనంత లీలా గోపాల పాలితాన్ విద్యా పయోనిధీన్ వందే బ్రహ్మ విద్యా గురున్ నమః. బ్రహ్మచర్య హరిప్రీతి సువిద్యా వాదచార్య ఇష్టదాన్ కష్టహర్తృన్న విద్యామాన్యాన్ మునీన్ నమః. వాదిరాజ పదద్వంద్వ వారిజా సప్తమానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామాః భవంత్యేవా శపథో బింబ సన్నిధౌ. చింతామణిం సభక్తానాం కల్పవృక్షం శకామదం స్వామినం త్వాం రఘు ప్రేమతీర్థం వందేహ్యభీష్టదం. అజ్ఞాన పిండిరచ్ఛేదం బుద్ధి సంపత్ప్రదాయకం విజ్ఞాన విమలం శాంతం విజయార్థ గురుం భజే శ్రీగురుభ్యో నమః. హరి ఓం. ఓం జన్మాద్యస్య యతోన్వజాదితరతశ్చార్థేష్వభిఘ్నస్వరాట్ తేనే బ్రహ్మహృదాయాదికవయే ముహ్యంత్యం సూరయః తేజో వారిమృదాం దథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీ గురుభ్యో నమః. భగవంతన వివర్షి రూపాణి అవబోధ ఆత్మన్ అంత ನೀನು ನಾನಾ ರೀತಿಯಾದ ಅವತಾರ ರೂಪಗಳನ್ನು ಸ್ವೀಕಾರ ಮಾಡಿ ಬರ್ತೀಯ. ಯಾವುದಕ್ಕೆ ಅಂದರೆ ಚರಾಚರಸ್ಯ ಲೋಕಸ್ಯ ಕ್ಷೇಮಾಯ. ಈ ವಿಶೇಷವಾಗಿರತಕ್ಕಂಥ ಚರ ಅಚರ, ಚರಾಚರ ಅಂದರೆ ತಿರುಗಾಡುವ ತಿರುಗಾಡದೇ ಇರುವ ಜೀವರಾಶಿಗಳಿದ್ದಾರೆ. ನಾವೆಲ್ಲರೂ ತಿರುಗಾಡು ಪ್ರಾಣಿಗಳು, ಎಲ್ಲರೂ ಗಿಡ ಬಳ್ಳಿ ಮೊದಲಾದೆಲ್ಲ ತಿರುಗಾಡದೇ ಇರುವ ಜೀವರಾಶಿಗಳು. ಆದ್ದರಿಂದ ಅವೆಲ್ಲದರ ಕ್ಷೇಮಕ್ಕಾಗಿ ನೀನು ಎಲ್ಲ, ಹಾಗಾದ್ರೆ ಭಗವಂತ ಇಲ್ಲವಾ ಅಲ್ಲಿ? ಪ್ರತಿಯೊಬ್ಬರಲ್ಲಿ ಒಂದೊಂದು ರೂಪದಿಂದ ಬಿಂಬರೂಪನಾಗಿ ನೀನೇ ಇದ್ದುಕೊಂಡು ಆ ಕ್ಷೇಮವನ್ನು ಹೊತ್ತಿದ್ದೀಯ. ಹಾಗಲ್ಲದೆ ಇನ್ನೊಂದು ರೂಪದಿಂದ ಇಡೀ ಲೋಕದ ಕ್ಷೇಮವನ್ನು ಹೊತ್ತು ಅವತಾರ ರೂಪದಿಂದ ಬರ್ತಾ ಇದೀಯ. ಈ ಅವತಾರ ರೂಪ ಎಂಥದ್ದು? ಅದಕ್ಕೆ ಇಲ್ಲಿ ಹೇಳ್ತಾರೆ, ಸತ್ವೋಪಪನ್ನಾನೆ, ಮಹಾಶಕ್ತಿಯನ್ನ ಶಕ್ತಿಯಿಂದ ಕೂಡಿದ್ದು. ಅದಾಗ ಮತ್ತು ಪ್ರಶ್ನೆ, ಭಗವಂತನ ರೂಪಗಳಲ್ಲಿ ವ್ಯತ್ಯಾಸ ಇದೆಯೋ? ಇಲ್ಲ. ಅಂಥ ಕಾಲಕ್ಕೆ ಈ ರೂಪಗಳು ಸತ್ವದಿಂದ ಕೂಡಿರತಕ್ಕಂಥ ರೂಪಗಳು ಅಂತ ಹೇಳ್ತಾ ಇದ್ದಾರಲ್ಲ, ಅವಾಗ ಹೇಳ್ತಾರೆ ಭಗವಂತನ ರೂಪಗಳು ಎಲ್ಲಾ ಒಂದೇ ಆಗಿದ್ರು ಆ ರೂಪಗಳಲ್ಲಿ ಕೆಲವು ರೂಪಗಳು ಶಕ್ತಿ ಜಾಸ್ತಿ ಪ್ರಕಟ ಮಾಡುತ್ತೆ, ಕೆಲವು ಕಮ್ಮಿ ಪ್ರಕಟ ಮಾಡುತ್ತೆ. ಇದ್ದದ್ದೇನೋ ಇವಾಗ ಬಂಡೆಗಲ್ಲೆತ್ತಲಿಕ್ಕೆ ಶಕ್ತಿ ಇದೆ, ಎತ್ತಿದ್ದೆಷ್ಟು? ಒಂದು ಕಡೆ ಹೋದಾಗ ಒಂದು ಕಡ್ಡಿ, ಇನ್ನೊಂದು ಕಡೆ ಹೋದಾಗ ಬಂಡೆಗಲ್ಲು ಎತ್ತಿದ್ದೀರ. ಅವಾಗಂದ್ರು ನಿಮ್ ಶಕ್ತಿ ಎಷ್ಟು? ಕಡ್ಡಿ ಎತ್ತುವ ಎತ್ತಿದಾಗ ಬಂಡೆಗಲ್ಲು ಎತ್ತುವ ಶಕ್ತಿ ಇತ್ತೋ ಇಲ್ವೋ? ಇತ್ತು. ಆದರೆ ತೋರಿದ್ದೆಷ್ಟು? ಕಡ್ಡಿ ಎತ್ತೋಷ್ಟು. ಹಾಗೆ ಭಗವಂತ ಒಂದೊಂದು ರೂಪದಲ್ಲಿ ಎಷ್ಟೆಷ್ಟು ಶಕ್ತಿ ಪ್ರಕಟ ಮಾಡಬೇಕೋ ಮೊದಲೇ ನಿಶ್ಚಯ ಮಾಡಿಕೊಂಡಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಎಲ್ಲರ ಹೃದಯದಲ್ಲಿರುವ ಬಿಂಬಮೂರ್ತಿ ಏನಿದ್ದಾನೆ ಅವರವರಿಗೆ ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನು ಮಾತ್ರ ಪ್ರಕಟ ಮಾಡುತ್ತಾನೆ. ಆದರೆ ಈ ಅವತಾರ ರೂಪಗಳು ಮಾತ್ರ ಇಡೀ ಜಗತ್ತಿಗೆ ಬೇಕಾದ ಕಾರ್ಯ ಮಾಡಬೇಕಾದ್ದರಿಂದ ಜಾಸ್ತಿ ಶಕ್ತಿ ಪ್ರಕಟ ಮಾಡು. ಇದನ್ನೇ ಹೇಳುತ್ತಾರೆ, ರಾಮಕೃಷ್ಣಾದಿ ರೂಪಗಳನ್ನು ಉಪಾಸನೆ ಮಾಡಲಿಕ್ಕೆ ನಮ್ಮಂಥವರಿಗೆ ಯೋಗ್ಯತೆ ಇಲ್ಲ. ಇನ್ಯಾರಿಗೆ? ಉಜ್ವಣಸ್ಥರಿಗೆ ದೊಡ್ಡ ದೇವತೆಗಳಿಗಷ್ಟೇ ಹೊರತು ಮಹಾಶಕ್ತಿಯಿಂದ ಕೂಡಿದ ರೂಪಗಳನ್ನು ನಾವು ಉಪಾಸನೆ ಮಾಡಲಿಕ್ಕಾಗಿಲ್ಲ ಯಾರಿಗೆ? ಹಾಗಾಗಿ ನಾವು ಯಾವುದನ್ನು ಉಪಾಸನೆ ಮಾಡಬೇಕು ಅದನ್ನು ವಿಜಯರಾಯರು ಸುಳಾದಿಯಲ್ಲಿ ನಿರ್ಣಯ ಮಾಡಿ ಹೇಳುತ್ತಾರೆ. ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯನ್ನು ಉಪಾಸನೆ ಮಾಡಬೇಕು. ಆ ಬಿಂಬಮೂರ್ತಿ ಅಂತ ಹೇಳಿದ್ರೆ ಆತನ ಶಕ್ತಿ ಎಷ್ಟು? ಆ ರಾಮನ ಶಕ್ತಿ ಎಷ್ಟೋ ಇವನ ಶಕ್ತಿ ಅಷ್ಟೇ. ಆದರೆ ಇಲ್ಲಿ ಎಷ್ಟು ಶಕ್ತಿ ಪ್ರಕಟ ಮಾಡುತ್ತಾನೆ? ಸ್ವಲ್ಪವೇ ಶಕ್ತಿ ಪ್ರಕಟ ಮಾಡುತ್ತಾನೆ. ಆದ್ದರಿಂದ ಸರಿಯಾಗಿ ನೋಡಬೇಕಾದ್ರೆ ನಾವು ಮನೆಯಲ್ಲಿ ಬಲ್ಬ್ ಇಟ್ಟಿರ್ತೀವಿ. ಬಲ್ಬ್ ಯಾವ್ದಕ್ಕೆ ಕನೆಕ್ಷನ್ ಕೊಡ್ತೀವಿ? ಇಲ್ಲಿರೋ ವೈರಿಗೆ ಕನೆಕ್ಷನ್ ಕೊಡ್ತೀವಿ, ಒಳಗಿರೋ ವೈರಿಗೆ. ಮೇಲೆ 11 KV ವೈರ್ ಹೋಗ್ತಾನೆ ಇರುತ್ತೆ. ಬೇಡ, ಡೈರೆಕ್ಟ್ ಆಗಿ ಕೊಟ್ಟರೆ ಆಯ್ತು ಅಲ್ಲಿಗೆ ಬಲ್ಬ್ ಕನೆಕ್ಷನ್. ಆ 11 KV ವೈರ್ ಕೊಟ್ಟರೆ ಏನಾಗುತ್ತೆ? ಸುಟ್ಟು ಹೋಗ್ತಾನೆ. ಹಾಗೆ ಭಗವಂತನ ಅತ್ಯಂತ ಶಕ್ತಿಭರಿತವಾಗಿರತಕ್ಕಂತಹ ರೂಪಗಳನ್ನು ನಾವು ಸ್ಮರಣೆ ಮಾಡಲಿಕ್ಕಾಗುತ್ತೆ. ಉಪಾಸನೆಗಿಲ್ಲ, ಉಪಾಸನೆಗೆಷ್ಟು? ಅದಕ್ಕೆ ಸ್ವಯೋಗ್ಯ ಬಿಂಬ ಉಪಾಸನೇನೈವ ಮುಕ್ತಿ ಅಂತ. ಬಿಂಬೋಪಾಸನೆ ಪ್ರಧಾನ ಅಂದು ಅದನ್ನ ಹೇಳ್ತಾ ಸತ್ವೋಪನ್ನಾನಿ ಎಂಬ ಶಬ್ದವನ್ನು ಚೆನ್ನಾಗಿ ಹೇಳ್ತಾರೆ. ಸುಖಾವಹಾನಿ ಸತಾ, ಸಜ್ಜನರಿಗೆ ಸುಖವನ್ನು ಕೊಡತಕ್ಕಂಥ ರೂಪಗಳಿವು. ಅಷ್ಟೇ ಅಲ್ಲ, ಖಲಾನಾಂ ಮುಹು ಅಭದ್ರಾಣಿ, ಅಂದರೆ ದುಷ್ಟರಿಗೆ ಸದಾ ತೊಂದರೆ ಕೊಡತಕ್ಕಂಥ ರೂಪಗಳು ನಿನ್ನ ಅವತಾರ ರೂಪಗಳು. ಇವಾಗ ಸದ್ಯಕ್ಕೇನಿದೆ? ನಮ್ಮ ಹೃದಯದಲ್ಲಿರುವ ರೂಪವೊಂದು, ಈಗ ಹೊರಗೆ ಬರಲಿಕ್ಕಿರುವ ಕೃಷ್ಣ ರೂಪ. ಆ ಕೃಷ್ಣ ರೂಪವನ್ನು ಸ್ತೋತ್ರ ಮಾಡ್ತಾ ಇದೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಭಗವಂತನ ಸ್ತೋತ್ರ ಮಾಡ್ತಾ ಮಾಡ್ತಾ ಎರಡನೇ ಶ್ಲೋಕದಲ್ಲಿ ಏಕಾಯನೋಸೌ ಆದಿವೃಕ್ಷ ಅಂತ ಈ ವೃಕ್ಷದ ವರ್ಣನೆ ಅಂತ ಮಾಡಿದ್ರಲ್ವ, ಅಂದರೆ ಈ ಶರೀರ, ಈ ಶರೀರದಲ್ಲಿ ಎರಡು ಹಕ್ಕಿಗಳು, ಜೀವನೆಂಬ ಹಕ್ಕಿ, ದೇವರೆಂಬ ಹಕ್ಕಿ, ಇದಕ್ಕೆ ಎಷ್ಟು ತೊಗಟೆ, ಸಪ್ತ ಧಾತುಗಳೇ ಇದರ ತೊಗಟೆಗಳು, ಒಂದಿಷ್ಟೆಲ್ಲ ವರ್ಣನೆ ಮಾಡಿ ಹೋಗ್ತಾ ಇದೆ. ಈಗ ಯಾರನ್ನೂ ಹೊಗಳುತ್ತಾ ಇದ್ದೀವಿ, ಹೊಗಳುವಾಗ ಇವರು ಇಂಥವ್ರು ಇಂಥವ್ರು ಅಂತ ಹೇಳುವಾಗ ಈ ಟೇಬಲ್ ಚೆನ್ನಾಗಿದೆ ಅಂತ ಹೇಳಿದೆ. ಅವಾಗ ಕೇಳುತ್ತಾರೆ, ಹೊರಟದ್ದವ್ರನ್ನ ಹೊಗಳಲಿಕ್ಕೆ ಮೊದಲೇ ಟೇಬಲ್ ನ್ಯಾಕ್ ವರ್ಣನೆ ಮಾಡಿದ್ರಿ ಅಂತ ಕೇಳಿದ್ರು. ಹಾಗೆ ಭಗವಂತನ ವರ್ಣನೆ ಮಾಡಲಿಕ್ಕೆ ಹೊರಟಾಗ ಮಧ್ಯದಲ್ಲಿ ಶರೀರ ಇರಬಹುದು, ಆ ಶರೀರ ವೃಕ್ಷದಂತೆ ಇರಬಹುದು, ಅದರಲ್ಲಿ ಎರಡು ಹಕ್ಕಿಗಳಿರಬಹುದು, ಏನೇ ಇರಬಹುದು, ಈ ವೃಕ್ಷವನ್ನು ವರ್ಣನೆ ಯಾಕೆ ಮಾಡಿದ್ರು ಬ್ರಹ್ಮದೇವರು ಅಂತ ಪ್ರಶ್ನೆ ಬರುತ್ತದೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಅಸೌಹಿ ಆದಿವೃಕ್ಷ ಅಂತ ಹೇಳ್ತಾರೆ. ಈ ವೃಕ್ಷ ಶಬ್ದದಿಂದ ಈ ವೃಕ್ಷವನ್ನೇ ಹೇಳಿಲ್ಲ, ಅಂದರೆ ಈ ಶರೀರವನ್ನೇ ಹೇಳಿಲ್ಲ. ಬ್ರಹ್ಮದೇವರ ದೃಷ್ಟಿ ಹೇಗಿತ್ತು ಅಂದರೆ, ಈ ಶರೀರದೊಳಗೆ ಎರಡು ಹಕ್ಕಿಗಳು, ದೇವರೆಂಬ ಹಕ್ಕಿ, ಜೀವನೆಂಬ ಹಕ್ಕಿ, ಆ ಜೊತೆಗೆ ಈ ಜೀವನಿಗೆ ಆಶ್ರಯವಾಗಿ ಶರೀರಕ್ಕೂ ಶರೀರದ ಆಕಾರದಲ್ಲಿ ಭಗವದ್ ರೂಪ ಒಂದಿದೆಯಲ್ವಾ, ನಮ್ಮ ಆಕಾರದಲ್ಲಿ ಒಂದು ಭಗವದ್ ರೂಪ ಇದೆಯಲ್ವಾ, ಹಾಗೆ ಈ ಶರೀರದ ಆಕಾರದಲ್ಲಿ ಭಗವದ್ ರೂಪ ಇದೆ. ಈ ಶರೀರಕ್ಕೆ ಹೆಸರು ಆದಿವೃಕ್ಷ ಅಂತ, ಹಾಗೆ ಈ ಶರೀರಕ್ಕೆ ಆಧಾರವಾದ ಭಗವದ್ ರೂಪಕ್ಕೂ ಹೆಸರು ಆದಿವೃಕ್ಷ. ಈ ವೃಕ್ಷಕ್ಕೆ ಆಧಾರವಾದ ಭಗವಂತನ ರೂಪವನ್ನು ಗುರುತಿಟ್ಟುಕೊಂಡು ಇವನನ್ನು ನಾನು ವೃಕ್ಷ ಅಂತ ಕರೀತಾ ಇದ್ದೇನೆ. ಯಾಕೆ? ಇವನು ವೃಕ್ಷಾಕಾರದಲ್ಲಿದ್ದದ್ದು ಹೌದು, ಹಾಗೆ ಒಳಗೆ ಜೀವನಿಗೆ ಜೀವನ ಆಕಾರದಲ್ಲಿದ್ದು ಜೀವನಿಗೆ ಆಧಾರವಾಗಿದ್ದುದು ಹೌದು, ಅವನನ್ನು ಆಧಾರವಾಗಿ ಈ ವೃಕ್ಷ ಹಿಡ್ಕೊಂಡಿದೆ, ಈ ವೃಕ್ಷವನ್ನು ಆಧಾರವಾಗಿದ್ದು ಹೌದು, ಅದರೊಳಗೆ ಇನ್ನೊಂದು ರೂಪದಿಂದ ಭಗವಂತ ಇನ್ನೊಂದು ರೂಪದಿಂದ ಇದ್ದದ್ದು ಹೌದು. ಆದ್ದರಿಂದ ಈ ಶರೀರದ ಆಕಾರದಲ್ಲಿರುವ ಭಗವಂತನ ವರ್ಣನೆ ಮಾಡಿದರಷ್ಟೇ ಹೊರತು, ಭಗವಂತನ ವರ್ಣನಾ ಪ್ರಸಂಗ ಬಂದಾಗ ಇದ್ದಕ್ಕಿದ್ದಂತೆ ಈ ಶರೀರ, ಇದೊಂದು ವೃಕ್ಷ, ಇಲ್ಲಿ ಇಬ್ಬರಿದ್ದಾರೆ, ಈ ತರ ವರ್ಣನೆ ಮಾಡುವ ಪ್ರಸಂಗ ಯಾಕೆ ಅಂತ ಸಂಶಯ ಬಂದಾಗ ಅಲ್ಲಿ ಭಗವಂತನ ರೂಪಗಳನ್ನ ವರ್ಣನೆ ಮಾಡುತ್ತಾ ಬರುತ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಂದ್ರೆ ಅಲ್ಲಿ ಹೇಳಿದರಲ್ವ, ಇಲ್ಲಿ ವಿಶೇಷವಾಗಿರತಕ್ಕಂಥ 9 ತೂತುಗಳಿವೆ, ಆದಮೇಲೆ ವಿಶೇಷವಾಗಿರತಕ್ಕಂಥ ತತ್ವ, ಚರ್ಮ, ಮಾಂಸ, ಮೇಧಸ್ಸು, ಸ್ನಾಯು, ಮಜ್ಜ, ಅಸ್ಥಿ ಅಂತ 7 ಧಾತುಗಳಿವೆ. ಇವೆಲ್ಲ ಹೇಳಿದ್ರಲ್ಲ, ಅಂದರೆ ಆಯಾ ಹೆಸರಿಂದ ಭಗವಂತನೇ ಆಯಾ ಆಕಾರದಲ್ಲಿದ್ದಾನೆ, ಇಂದ್ರಿಯಗಳ ಆಕಾರದಲ್ಲಿ ಇದ್ದಾನೆ. ಆದಮೇಲೆ ಅಷ್ಟ ವಿಟಪಃ ಅಂತ ಹೇಳಿದಾಗ ಏನು ತತ್ವಗಳನ್ನು ಹೇಳಿದರು. ಆ ತತ್ವಗಳ ಆಕಾರದಲ್ಲೂ ಇದ್ದಾನೆ. ಅಂದರೆ ಈ ವೃಕ್ಷದಲ್ಲಿ ಏನೇನಿವೆ ಅದೆಲ್ಲದರ ಆಕಾರದಲ್ಲಿ ಅವನಿದ್ದಾನೆ. ಹಾಗಾದರೆ ಒಂದು ಹೆಸರಲ್ಲಿ ವೃಕ್ಷ ಅಂದರೆ ಈ ವೃಕ್ಷ ಬಂತು, ಇನ್ನೊಂದು ಹೆಸರಲ್ಲಿ ಆ ವೃಕ್ಷದ ಹೆಸರಲ್ಲೇ ಅದರ ಆಕಾರದಲ್ಲಿ ಭಗವಂತ ಬಂದ. ಆದ್ದರಿಂದ ಬ್ರಹ್ಮದೇವರ ಗುರಿಯಲ್ಲಿತ್ತು ವೃಕ್ಷದೊಳಗೆ ವೃಕ್ಷ ನಾಮಕನಾಗಿ ಆ ವಿಶೇಷವಾಗಿ ಆ ಆಕಾರದಲ್ಲಿ ಭಗವಂತನನ್ನ ಹೇಳುತ್ತಾ ಇದ್ದಾರೆ. ಇನ್ನ ಮುಂದಕ್ಕೆ ಬಂದ ತ್ವಯ್ಯಂಬುಜಾಕ್ಷ ಅಖಿಲ ಸತ್ವಧಾಮನೆ ಸಮಾಧಿನ ಆವೇಶಿತ ಚೇತಸಹಾಯೇ ತತ್ಪಾದ ಪೋತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಪದಂ ಭವಾಪ್ತಿ. ಅಯ್ಯ, ಈ ಸಂಸಾರವೆಂಬುದು ದೊಡ್ಡ ಸಮುದ್ರ. ಸಂಸಾರ ದೊಡ್ಡ ಸಮುದ್ರ. ಏ ನಮಗಿದೆ ಹಂಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಬೆಳಿಗ್ಗೆ ಹೊತ್ತು ಹೊತ್ತಿಗೆ ಏನೋ ಹೋಟೆಲ್ ಬೆಳಿಬೇಕಾದ ಬೆಳೀತಾ ಇದೆ. ಆ ಸೆಲ್ಫೋನ್ ಒಂದಿರುತ್ತೆ, ಟಿವಿ ಒಂದಿರುತ್ತೆ, ಬೇಕಾದ್ರೆ ಆಫೀಸ್ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ನಾರ್ಮಲ್ ಚೆನ್ನಾಗಿದ್ದೀವಿ. ಯಾರನ್ನ ಕೇಳಿದ್ರೆ ಹವಾರಿ ಒಂದು ಕೇಳಿದ್ರೆ ಏನು ಕಂಫರ್ಟಬಲ್ ಅಂತ ಹೇಳ್ತೀವಿ. ಚೆನ್ನಾಗಿದ್ದೀವಿ. ನಮ್ಗೆ ಅಂಥ ಭೀಕರವಾಗಿ ಸಂಸಾರ ಅದಕ್ಕೆ ಹೇಳ್ತಾ ಇದ್ದಾರೆ. ಇದು ಸಂಸಾರ ಭೀಕರ ಅಂತ ಯಾಕೆ ಹೇಳಿದ್ರು ಅಂದ್ರೆ ಬಂದ ಕೆಲಸವನ್ನ ಮರೆಸುತ್ತೆ, ಅದರಿಂದ ಭೀಕರ ಅಂತ. ಯಾವುದು ಈಗ ನಾವು ನಮ್ಮ ತಂದೆ ತಾಯಿಯನ್ನ ನೋಡ್ಲಿಕ್ಕೆ ಹೋದು, ನಮ್ಮ ಮನೆಗೆ ಹೋಗಿದ್ದೀವಿ, ತುಂಬಾ ದೂರ ನೆಲ್ಲೂರು ಹೋಗಿದ್ದೀವಿ. ನೆಲ್ಲೂರು ಹೋದಾಗ ನಿಮ್ಮ ಗುರಿ ಏನು? ಅಪ್ಪ ಅಮ್ಮನ ಹತ್ರ ಇರಬೇಕು, ಅವರನ್ನೇ ನೋಡ್ತಾ ಸಂತೋಷವಾಗಿ ಅವ್ರ ಜೊತೆಗೆ ಕಾಲ ಕಳೀಬೇಕು ಅಂತ ನೀವು ಹೋಗಿದ್ದೀರ. ಆದರೆ ಒಬ್ಬರು ಬಂದರು, ಅವರ ಗುರಿ ಏನು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ನೀವು ಮಾತಾಡಬಾರ್ದು, ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ನೀವು ಮಾತಾಡಬಾರ್ದು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ನಿಮ್ ಸರಿ ಸ್ನೇಹ ಬೆಳೆಸ್ಕೊಂಡು, ನಿಮ್ ಸರಿ ಸ್ನೇಹ ಬೆಳೆಸ್ಕೊಂಡ್ಬಿಟ್ಟು ಎಷ್ಟು ನಿಮ್ಮನ್ನ ಡೈವರ್ಟ್ ಮಾಡಿದ್ರು ಅಂದ್ರೆ, ನೀವು ನೆಲ್ಲೂರು ಹೋಗಿದ್ರು ಕೂಡ ನಿಮ್ಮ ಅಪ್ಪ ಅಮ್ಮನ್ನೇ ಮರೆತು ಅವ್ರ ಹಿಂದೆ ತಿರುಗುವಷ್ಟು ಅಟ್ರಾಕ್ಟ್ ಮಾಡಿಬಿಟ್ರೆ ನಿಮ್ಮನ್ನ. ನಿಮ್ ಕಣ್ಣಿಗೆ ಹೇಗಿದೆ ಅಂದ್ರೆ ಅವ್ರು ಬಿಟ್ಟರೆ ಬೇರೆ ಜಗತ್ತೇ ಕಾಣ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಅವ್ರ ಹಿಂದೆ ತಿರುಗ್ತೀರ, ಅವ್ರನ್ನೇ ಸೆಲ್ಫೋನ್ ನೋಡ್ತಾರೆ, ಇದು ಮಾಡ್ತಾ ಇದ್ದಾರೆ, ಪಕ್ಕದಲ್ಲೇ ಅಪ್ಪ ಅಮ್ಮ ಇದ್ದಾರೆ, ಹೋಗಿದ್ದೇ ಅಪ್ಪ ಅಮ್ಮನ ನೋಡುವ ಪರ್ಪಸ್. ಎಕ್ಸಾಂಪಲ್ ಅರ್ಥ ಆಗ್ತಾ ಇದೆಯ? ಪರ್ಪಸ್ಸೇ ಅದು, ಆ ಪರ್ಪಸ್ಸೇ ಡಿಫೀಟ್ ಆಗಿದೆ. ಆದರೆ ಏನಾಗಿದೆ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮ್ಮನ್ನ ತಮ್ಮ ಕಡೆಗೆ ಸೆಳಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಅಂದ್ರೆ ನೀವು ನಿಮ್ಮ ಅಪ್ಪ ಅಮ್ಮನ ಕಡೆ ನೋಡ್ತಾನೆ ಇಲ್ಲ, ಯಾವಾಗೂ ಅವ್ರನ್ನೇ ನೆನೀತಾ ಇದ್ದೀರಾ, ಅವ್ರ ಸುತ್ತೇ ತಿರುಗ್ತಾ ಇದ್ದೀರಾ, ಅವರು ನಿಮ್ಗೆ ಬೇಕಾದ ಫೆಸಿಲಿಟಿ ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಸಲ ನಿಮಗೆ ಬುದ್ಧಿ ಬಂತು, ಇಲ್ಲ ನಾ ಬಂದದ್ಯಾಕೆ, ಏನು ಮಾಡುತ್ತಾ ಇದ್ದೀನಿ, ಆವಾಗ ಆ ವ್ಯಕ್ತಿಯನ್ನ ನೀವೇನು ಕರೀತೀರಿ, ಶತ್ರು ಅಂತ ಕರೀತೀರಾ, ಅಥವಾ ಬಹಳ ಫೆಸಿಲಿಟಿ ಕೊಟ್ಟು ಎಷ್ಟು ನಾನು ಅವನ ಕಡೆ ಮನಸ್ಸಿಟ್ಟಿದೆ, ಎಷ್ಟಿಟ್ಟಿದೆ ನೀವೆಲ್ಲ ಹೇಳ್ತೀರಾ. ಇಲ್ಲ ನಮ್ಮ ಅಪ್ಪಮ್ಮನ ನೋಡದೆ ಮಾಡಿಬಿಟ್ರಲ್ಲ. ಹಾಗೆ ಈ ಸಂಸಾರ ಹೇಗೆ ಅಂದರೆ, ದೇವರನ್ನ ನೆನೆಯಲಿಕ್ಕೆ ಈ ಜನ್ಮ ಕೊಟ್ರೆ ಆ ದೇವರನ್ನ ನೆನೆಯೋದು ಬಿಟ್ಟು ಇದರಲ್ಲೇ ಬೀಳುವಂತೆ ನಮ್ಮನ್ನು ಸೆಳೆದು ಹಾಕಿದೆ. ಹೌದಾ? ಈಗ ಅರ್ಥ ಆಯ್ತು ಸಂಸಾರ ಭೀಕರ ಅಂತ. ಮೊದಲು ಚೆನ್ನಾಗಿರ್ತಾರೆ ಅವರು, ಅವರ ಪರ್ಪಸ್ ಹೇಗೆ, ಅವರು ನೀವೇನು ಅವರನ್ನ ಕಡೆ ಇದ್ದೀರಲ್ಲ, ಒಂದು ಸಲ ಅವರಿಗೆ ಗೊತ್ತಿಲ್ಲದೆ ನೀವು ಹೋಗೋದಾಯಿತು, ಅವರು ಯಾರು ಸರ್ ಮಾತಾಡತಾ ಇದ್ದಾರೆ ಏನಂತ, ನನ್ನ ಪರ್ಪಸ್ ಸರ್ವಾಯಿತು, ಇವರು ಅಪ್ಪ ಅಮ್ಮನ ಸರ್ ಇವರು ಮಾತಾಡಲೇಬಾರದು, ಅವ್ರ ಮುಖ ನೋಡಬಾರದು ಅಂದುಕೊಂಡಿದ್ದೆ, ನಂದು ಚೆನ್ನಾಗಿ ಆಟ ಸಾಯಿತು ಅಂತ ಹೇಳೋದು ನಿಮ್ ಕಿವಾಗಿ ಬಿತ್ತು. ಅವಾಗ ನೀವು ಅವರನ್ನ ಏನಂತ ಹೇಳ್ಕೊಂತೀರ, ಭೀಕರ ಅಂತೀರಾ? ಇಲ್ಲ, ಯಪ್ಪ ಇಂಥ ಭೀಕರ ವ್ಯಕ್ತಿ ಇರುತ್ತಾರ, ಅದೇ ಸಂಸಾರ. ಸಂಸಾರ ಭೀಕರ ಅಂದ್ರೆ ಎದುರಿನ ಪೆಟ್ಟಾಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತಲ್ಲ, ನಮಗೆ ಬೇಕಾದ ವ್ಯಕ್ತಿಯಿಂದ ನಮ್ಮನ್ನ ದೂರ ಮಾಡುತ್ತಿದ್ದರಿಂದ ಸಂಸಾರ ಭೀಕರ. ಅದನ್ನು ಹೇಳ್ತಾರೆ ಸಂಸಾರ ಅಂದ್ರೆ ಏನು, ಒಂದು ಚಿಕ್ಕ ಮಾತ್ರ ಹೇಳ್ತಾರೆ, ದೇವರ ಮರುವನ್ನು ತಂದುಕೊಡುತ್ತಿದ್ದರಿಂದ ಇದನ್ನ ಸಂಸಾರ. ಅದು ಯಾವ ರೂಪದಲ್ಲಿ, ಒಂದ ಸುಖ ಕೊಟ್ಟು ಮರೆಸುತ್ತೆ, ಒಂದ ದುಃಖ ಕೊಟ್ಟು ಮರೆಸುತ್ತೆ. ದುಃಖ ಬಂದಾಗೂ ದೇವರು ಬೇಡ ದೇವ ಬೇಡ ಅಂತ ಕೊಟ್ಟಿರುತ್ತೆ, ಸುಖ ಬಂದಾಗ ದೇವರು ಅಲ್ಲಲ್ಲೇ ಬೀಗ ಹಾಕಿ ಸುಖ ಹಾಯ ಹೋಗ್ತೀರಿ ಆಡ್ಲಿಕ್ಕೆ ಹೋಗ್ತೀರಿ. ಒಟ್ಟಾರೆ ಸುಖ ದುಃಖಗಳ ಮೂಲಕ ದೇವರನ್ನ ಮರೆಸೋದು ಈ ಯದ್ ಭವಾಧಿ ಅಂದ್ರೆ ಸಮುದ್ರದಲ್ಲಿ ಮುಳುಗಿದವನಿಗೆ ಏನು ಎಚ್ಚರ ಕೆಳಕೊಂಡು ಹೋಗ್ತಾ ಇರುತ್ತಲ್ಲ ಅದೇ ತರ ಈ ಸಂಸಾರ ಇದೆ. ಇಂಥ ಸಂಸಾರ ಸಾಗರ ಇದರೊಳಗೆ ಬಿದ್ದರೆ ಕೃಷ್ಣಾರ್ಪಣ. ಹಾಗಾದ್ರೆ ಏನಾಗಬೇಕು? ಅದನ್ನು ದಾಟಿಕೊಂಡು ಹೋಗಬೇಕಾದ್ರೆ ಒಳ್ಳೆ ಹಡಗು ಬೇಕು. ಹಡಗಿದ್ರೆ ಯಾವುದು ಶಿಪ್ ಮತ್ತು ಚಿಕ್ಕ ಚಿಕ್ಕ ದೋಣಿಯಲ್ಲಿ ಮುಳುಗೋಗುತ್ತೆ. ಒಳ್ಳೆ ಹಡಗಿದ್ರೆ ಅದರಲ್ಲಿ ಚೆನ್ನಾಗಿ ದಾಟಿಕೊಂಡು ಹೋಗ್ಬೋದು. ಅದಕ್ಕೆ ಹೇಳ್ತಾರೆ ದಾಸರಾಯರು ಒಳ್ಳೆ ಶಬ್ದ ಪ್ರಯೋಗ ಮಾಡ್ತಾರೆ, ನವನಾವೆ ಎನಿಬೋದು ಭವಾರ್ಥಿಗೆ ಅಂತ ಹೇಳ್ತಾರೆ. ಮತ್ತು ಆ ಹಡಗು ಕೂಡ ಹಳೆಯದಾದ್ರೂ ಕೂತು ಬಿಡುತ್ತೆ. ಮತ್ತು ಅದಕ್ಕೆ ಹೊಸ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಒಳ್ಳೆ ನವನಾವೆ ಇದಂತ ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ, ತ್ವಯಿ ಅಂಬುಜಾಕ್ಷ ಅಖಿಲ ಸತ್ವಧಾಮನಿ. ಈತ ಅಖಿಲ ಸತ್ವಧಾಮ ಅಂದು ಈ ಜಗತ್ತಿನಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಒಂದೊಂದೊಂದು ಶಕ್ತಿ ಇದೆ. ಹೌದಾ? ಒಬ್ಬರು ಅಡಿಗೆ ಚೆನ್ನಾಗಿ ಮಾಡ್ತಾರೆ, ಒಬ್ಬರು ಹಾಡು ಚೆನ್ನಾಗಿ ಹೇಳ್ತಾರೆ, ಒಬ್ಬರು ಪ್ರವಚನ ಮಾಡ್ತಾರೆ, ಒಬ್ಬರು ಪಾಠ ಮಾಡ್ತಾರೆ, ಒಬ್ಬರು ಏನು ಬಂಡೆಗಲ್ಲಿಸುತ್ತಾರೆ. ಒಬ್ಬರಲ್ಲಿರುವ ಶಕ್ತಿ ಒಬ್ಬರಲ್ಲಿ ಇಲ್ಲ. ಹೌದಾ? ಹಾಗಾದ್ರೆ ಅವಾಗ ಇವರಲ್ಲಿ ಈ ಶಕ್ತಿ, ಇವರಲ್ಲಿ ಈ ಶಕ್ತಿ, ಈ ಶಕ್ತಿ, ಈ ಶಕ್ತಿ, ಈ ಶಕ್ತಿ ಎಲ್ಲ ಎಣಿಸ್ತಾ ಬಂದರು. ಅವಾಗಂದ್ರು ಈ ಶಕ್ತಿ ಅವರವರದ್ದ ಒರಿಜಿನಲ್ಲ ಡೂಪ್ಲಿಕೇಟ, ಅವರವರಿಗೆ ಶಕ್ತಿ ಇಲ್ಲವೇ ಇಲ್ಲ. ಸಹಜವಾಗಿ ಎಲ್ಲರೂ ಅಸ್ವತಂತ್ರರು. ಮತ್ತೆ ಈ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಒಬ್ಬನೇ ಭಗವಂತ ಎಲ್ಲರಲ್ಲಿ ನಿಂತುಕೊಂಡು ಅವರವರಿಗೆ ಶಕ್ತಿಯನ್ನು ತಾನೇ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಎಲ್ಲರಲ್ಲಿ ಕರೆಂಟ್ ಪಾಸ್ ಆಗ್ತಾರೆ, ಅದು ಒಬ್ಬ ಒಂದೇ ಕರೆಂಟ್. ಅದರಿಂದ ಅಖಿಲ ಸತ್ವಧಾಮ ಅಂದ್ರೆ ಇಡೀ ಜಗತ್ತಿನಲ್ಲಿರುವ ಶಕ್ತಿ ಇವನೊಬ್ಬನೇ. ಅದನ್ನೇ ಆಚಾರ್ಯ ಹೇಳ್ತಾರೆ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮನ್ಯಸ. ಒಬ್ಬನೇ ಭಗವಂತ ಅಲ್ಲಲ್ಲಿದ್ದುಕೊಂಡು ತನ್ನ ಶಕ್ತಿ ಪ್ರಕಟ ಮಾಡಿ ಎಲ್ಲ ಕೆಲಸ ಮಾಡಿಸ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಯ್ಯ ಅಖಿಲ ಸತ್ವಧಾಮನಿ, ನಿನ್ನಲ್ಲಿ ಸಮಾಧಿನ ಆವೇಶಿತ ಚೇತಸಃ. ಯಾರಾದರೆ ಸಮಾಧಿಯಿಂದ ನಿನ್ನಲ್ಲಿ ಮನಸ್ಸಿಡದು, ಸಮಾಧಿ ಅಂದ್ರೆ ಏನು ಅಂತ ಹೇಳ್ತಾರೆ ಅಂದ್ರೆ ಬೇರೊಂದು ನಮ್ಮ ಮನಸ್ಸಿಗೆ ಬಾರದೆ ದೇವರು ಸದಾ ನಮ್ಮ ತಲೆಗೆ ಬರುವುದೇ ಸಮಾಧಿ. ಅಂದ್ರೆ ಪಕ್ಕದಲ್ಲಿ ಬೇರೆ ಬಾರಿಸಿದ್ರೂ ಕೇಳಿಸಬಾರದು, ಏನು ಬಾರಿಸಿದ್ರೂ ಕೇಳಬಾರದು. ಅಂಥ ಕಾಲಕ್ಕೆ ದೇವರಲ್ಲೇ ಮನಸ್ಸಿಟ್ಟ ಸಮಾಧಿ ಅಂತಾರೆ. ಆ ರೀತಿಯಾಗಿ ನಿನ್ನಲ್ಲಿ ಮನಸ್ಸಿಟ್ಟು ಆ ವಿಶೇಷವಾಗಿರತಕ್ಕಂಥ ನಿನ್ನಲ್ಲಿ ಮನಸ್ಸು, ಆ ದೇವರಲ್ಲಿ ಮನಸ್ಸಿಡೋದು ಅಂದ್ರೆ ಏನು ಅಂತ ಮತ್ತು ಅಲ್ಲಿ ಪ್ರಶ್ನೆ ಬರುತ್ತದೆ. ಕೇಳ್ತಾರೆ, ಬರೇ ದೇವರು ದೇವರು ಅಂದ್ರೆ ಸಾಕ ಅಂದ್ರೆ ಅವನ ಗುಣಚಿಂತನೆ ಬೇಕು. ಅದಕ್ಕೆ ನೀನು ಅಖಿಲ ಸತ್ವಧಾಮ, ಎಲ್ಲಾ ಶಕ್ತಿ ನೀನೇ ಆಶ್ರಯ. ಅಷ್ಟೇ ಅಲ್ಲ, ಅಂಬುಜಾಕ್ಷ ಅಂತ ದೇವರ ಚಿಂತನೆ ಅಂದ್ರೆ ಅವನ ಅಕ್ಷ ಅಂದ್ರೆ ಕಣ್ಣುಗಳು. ಕಣ್ಣುಗಳು ಎಂತಾವು? ಕಮಲದಂತೆ, ಕಮಲದಳದಂತೆ ಇರುವ ಕಣ್ಣುಗಳು. ಅಲ್ಲ, ಕಣ್ಣು ಹೇಗಿದ್ರೆ ನಮ್ಗೆ ಅದನ್ನ ಯಾಕೆ ವರ್ಣನೆ ಮಾಡ್ತೀರಾ? ಯಾಕಂದ್ರು ಕಮಲಕ್ಕೆ ಯಾಕೆ ಹೋಲಿಸಿದ್ರು? ಮಿಕ್ಕ ಹೂಗಳಿಗಿಲ್ಲದೆ ಇರುವಂತಹ ವಿಶೇಷತೆ ಕಮಲಕ್ಕಿದೆ. ಏನಿದೆ ಅಂದ್ರೆ ಮಿಕ್ಕ ಹೂಗಳಿಗೆ ನೀರಿನ ಅಂಟಿದೆ, ಈ ಕಮಲ ನೀರಲ್ಲೇ ಇರುತ್ತೆ, ನೀರಿನ ಅಂಟಿರಲ್ಲ. ಅದಕ್ಕೆ ದೇವರ ಕಣ್ಣೆಂಥದ್ದು ಅಂದ್ರೆ ನಮ್ಮ ಕಣ್ಣಲ್ಲೇ ಸೇರಿರುತ್ತೆ, ನಮ್ಮಲ್ಲೇ ಇರುತ್ತೆ, ನಮಗಂಟು ಕೊಡುತ್ತೆ, ಅವನಿಗೆ ಅಂಟಿಲ್ಲ. ಅಂಟಿಲ್ಲದ ಕಣ್ಣು, ಅಂಟಿಲ್ಲದ ಕೈ, ಅಂಟಿಲ್ಲದ ಕಾಲು, ಇಡೀ ಅಂಟಿಲ್ಲದ ವ್ಯಕ್ತಿ. ಅದರಿಂದ ಆತನ ಕೈ ಕಮಲ, ಕಾಲು ಕಮಲ, ಉದರ ಕಮಲ, ಕಣ್ಣು ಕಮಲ, ತುಟಿ ಕಮಲ, ಎಲ್ಲಾ ಕಮಲ ಕಮಲ ಅಂತ ಹೇಳ್ತಾರೆ. ಯಾಕೆ ಹೋಲಿಸಲಿಕ್ಕೆ ಬೇರೆ ಸಿಕ್ಕಿಲ್ವಾ ಅಂದ್ರೆ ಅದನ್ನೇ ಹೇಳ್ತಾರೆ, ಅಂಟಿಲ್ಲದ್ದು. ಅದರಿಂದ ಭಗವಂತನ ಗುಣ ಯಾವುದು ಅಂದ್ರೆ ಅಸಂಗ, ಅಂಟಿಲ್ಲದವ. ಅದನ್ನೇ ಅಂಬುಜಾಕ್ಷ ಅಂತ ಕರೆದು, ಅಂಟಿಲ್ಲದವ ಮಹಾಶಕ್ತಿವಂತ ಅಂತ. ನಿನ್ನಲ್ಲಿ ಎರಡು ಗುಣಗಳನ್ನು ಚಿಂತನೆ ಮಾಡತ ಯಾರು ಸಮಾಧಿಯಿಂದ ನಿನ್ನ ವಿಶೇಷ ಪಾದದಲ್ಲಿ ಇಡ್ತಾರೋ ತತ್ಪಾದ ಕೋತೆ, ನಿನ್ನ ಪಾದದಲ್ಲಿ ಮನಸ್ಸಿಟ್ಟು ಬಿಡ್ತಾರೆ, ಆ ಪಾದವೇ ದೊಡ್ಡ ಹಡಗಾಗಿ ಈ ವಿಶೇಷವಾಗಿ ಈ ಸಂಸಾರವೆಂಬ ಸಾಗರವನ್ನು ದಾಟಿಸಿಬಿಡುತ್ತೆ. ಹೇಗೆ ದಾಟಿಸುತ್ತೆ ಅಂದ್ರೆ ಆ ಸಂಸಾರ ಸಮುದ್ರದಲ್ಲಿ ಹಡಗು ಹೋಗೋ ಕಾಲಕ್ಕೆ
ತುಂಬಾ ತರಂಗಗಳು ಬರ್ತಾ ಇರುತ್ತೆ, ಹೊಡೆತ ಹೊಡಿತಾ ಇರುತ್ತೆ, ಹಾಗೆ ಶಿಪ್ ಹಾಗೆ ಹೀಗೆ ತಿರುಗಿ ಬೀಳತ್ತೇನೋ ಅಂತ ಇರುತ್ತೆ. ಅಷ್ಟು ಕಷ್ಟಪಟ್ಟು ಹೋಗಲಿಕ್ಕಾಗುತ್ತೇನೋ ಸಂಸಾರದ ಅಷ್ಟು ಕಷ್ಟಪಡಬೇಕಾ ಇಲ್ಲ. ಏನು ಚಿಕ್ಕ ಆಕಳ ಕರುವಿನ ಹೆಜ್ಜೆಯಲ್ಲಿ ನೀರಿದ್ದಾಗ ಹೇಗೆ ಸುಲಭವಾಗಿ ನಾವು ದಾಟಿಕೊಂಡು ಹೋಗ್ಲಿಕ್ಕಾಗುತ್ತೆ, ಅಷ್ಟೇ ರೀತಿಯಲ್ಲಿ ಈ ಸಂಸಾರವನ್ನು ದೇವರ ಹಡಗಿನಿಂದ ಯಾವ ಹೊಡೆತ ಇಲ್ಲದೆ ಸುಲಭವಾಗಿ ದಾಟಿಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಯಾವಾಗ ನಿನ್ನ ಪಾದವನ್ನ ನಮ್ಮ ಮನಸ್ಸು ಆಶ್ರಯ ಮಾಡಿದರೆ, ಯಾವ ರೀತಿಯಲ್ಲಿ ಅಂದ್ರೆ ಎರಡು ಗುಣಗಳ ಚಿಂತನೆ ಪ್ರಧಾನ ಕೊಟ್ಟರು. ಇದರಲ್ಲಿ ಎಲ್ಲಾ ಗುಣಗಳ ಚಿಂತನೆ ಬರ್ತಾ ಇದೆ. ಒಂದು ಅಂಟಿಲ್ಲದವ ಅಂತ, ಸಕಲ ಶಕ್ತಿ ಪ್ರದಾ ಅಂತ. ಅದಕ್ಕೆ ನಮಗೇನು ಬೇಕಾಗಿದೆ, ಎಲ್ಲಾ ಒಳ್ಳೆ ಶಕ್ತಿ ಬೇಕಾಗಿದೆ. ಈ ಸಂಸಾರ ದಾಟಲಿಕ್ಕೆ ಶಕ್ತಿ ಬೇಕಾಗಿದೆ. ಯಾವ ಶಕ್ತಿ? ಮನಸ್ಸಿನ ಶಕ್ತಿ ಬೇಕು, ಶಾರೀರಿಕ ಶಕ್ತಿ ಬೇಕು, ಇರಬೇಕು. ಎರಡನೆಯದು ಅಂಟಿಲ್ಲದೆ ಇರಬೇಕು, ಹೌದಾ? ಅದಿದ್ರೆ ಈ ಸಂಸಾರ ದಾಟಲಿಕ್ಕೆ ಸಾಧ್ಯ. ಅಂಟಿಲ್ಲದೇ ಇರಬೇಕು ಅಂದ್ರೆ ನಮಗೆ ಈ ಸಂಸಾರದಲ್ಲಿ ಬರುವ ದುಃಖಗಳಿಗೆ ಕಾರಣ ಅಂಟು. ಅಂಟು ಎಕ್ಸ್ಪೆಕ್ಟೇಷನ್ ಅಂತ ನೀವು ಕೇಳ್ತೇಲ್ಲ, ಅದೇ. ಇವರು ಹೀಗಿದ್ರೆ ಚೆನ್ನಾಗಿರುತ್ತೆ, ಅವರು ಹಾಗಿದ್ರೆ ಚೆನ್ನಾಗಿರುತ್ತೆ, ಇವರು ಹೀಗೆ ಇರಬೇಕು, ಇವರು ಇಷ್ಟು ಅಭಿಮಾನ ಪಡಬೇಕು, ನಾನು ಹೋದರೆ ಎಲ್ಲರೂ ಈ ಸರಣನ ಗೌರವ ಕೊಡಬೇಕು, ಹಾಗೆ ಹೀಗೆ ಹೀಗೆ ಈ ಎಕ್ಸ್ಪೆಕ್ಟೇಷನ್ ಅಂಟು ಇರಿಯಲ್ಲ. ಈ ಅಂಟು ಇರುವುದರಿಂದ ಯಾರ್ಯಾರು ರಿವರ್ಸ್ ಆಗ್ತಾ ಇರ್ತಾರಲ್ಲ, ಆ ರಿವರ್ಸ್ ಆದಾಗೆಲ್ಲ ಪೆಟ್ಟು ಬೀಳ್ತಾನೇ ಇರುತ್ತೆ. ಪೆಟ್ಟು 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 ಬೀಳ್ತಾ ಇರುತ್ತೆ. ಹೋಗೋದು ಪೆಟ್ಟು ಬಿದ್ದು ಕೂಡಲೇ ಮನೆಗೆ ಬರೋದು, ಆ ಬರೋ ಕಾಲಕ್ಕೇನೆ ಟೆನ್ಷನ್ ಟೆನ್ಷನ್ ಟೆನ್ಷನ್, ಕುದಿತಾ 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 ಅದರಿಂದ ಇಡೀ ಮತ್ತಾಯಿ ಇನ್ನೊಂದು ಕಡೆ ಪೆಟ್ಟು ಬೀಳುತ್ತೆ. ಯಾಕೆ? ನಮ್ಮದೇ ಕರ್ಮ ಕೂತಿರೋ ಪರ್ಯಂತ ಭಗವಂತ ಸುತ್ತಿರೋ ಗೊಂಬೆಗಳ ಮೂಲಕ ಈ ನಾಟಕ ಆಡಿಸ್ತಾನೇ ಇರ್ತಾನೆ. ಆ ಗೊಂಬೆಯನ್ನು ಇವತ್ತು ನಮಸ್ಕಾರ ಮಾಡಿಸ್ತಾನೆ, ನಾಳೆ ಬೆಳಿಗ್ಗೆ ಥೋ ಅಂತ ಉಗುಳಿಸ್ತಾನೆ. ಅದಕ್ಕೆ ಇದು ತಿಳ್ಕೊಂಡು, ನಿಮಗೆ ಒಂದು ವೇಳೆ ಯಾರಾದರೂ ಗೊಂಬೆ ಗಿಫ್ಟ್ ಕೊಟ್ರು, ಅದಕ್ಕೆ ಎರಡು ಕೀ ಇದೆ. ಒಂದು ಕೀ ಕೊಟ್ರೆ ಹಲೋ ಹವಾರಿ ಅಂತ ಶೇಕ್ ಹ್ಯಾಂಡ್ ಕೊಡುತ್ತೆ, ಎಲ್ಲ ನಗುತ್ತೆ. ಇನ್ನೊಂದು ಕೀ ಕೊಟ್ರೆ ಇಡಿಯಟ್ ಫೂಲ್ ಅಂತ ಬೈಯುತ್ತೆ ಅಂದ್ಕೊಂಡು. ಒಂದು ವೇಳೆ ಏನೇ ಕ್ಲಿಕ್ ಕೀ ಕೊಟ್ಟಿ, ಅದಾಗೆ ಅದು ಬೈಲಕ್ಕೆ ಶುರು ಮಾಡಿದೆ ಇಡಿಯಟ್ ಫೂಲ್ ಅಂತ. ಅವಾಗ ನೀನು ಅಯ್ಯೋ ಬೈತಾ ಇದನ್ನು ದುಃಖ ಪಡ್ತೀಯ, ಏನ್ ಮಾಡ್ತೀಯ? ಇನ್ನು ನೋಡ ಎಷ್ಟೇ ಬೈತಾ ಇದೆ ಅಂತ ನಗ್ತ ನೋಡಿಸ್ತಿ, ಹೌದಾ? ಅದೇ ತರ ನಮ್ಮ ಸುತ್ತು ಇರುವ ವ್ಯಕ್ತಿಗಳು ಗೊಂಬೆಗಳು ಎಂಬುದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ರೆ, ಅವರು ಬೈಯೋದನ್ನು ನೋಡಿದಾಗ ಅವರು ಬೈಯೋದು ನಮ್ಮ ತಲೆಗೆ ಬರಲ್ಲ. ನಮ್ಮ ಸ್ವಾಮಿ ಎಷ್ಟು ಚೆನ್ನಾಗಿ ಬಯಸ್ತಾ ಇದ್ದಾನಪ್ಪ, ನಿನ್ನೆ ಈ ಹುಯ್ ಗೊಂಬೆಯಲ್ಲೇ ನಿಂತ್ಕೊಂಡು ಹೂವಿನ ಹಾರ ಹಾಕ್ಸಿದ, ಇದರ ಜೊತೆಗೆ ಏನೋ ಟ್ರಂಪೆಟ್ ಬಾರಿಸಿದ, ಇವತ್ತು ಇವನಿಗೆ ಕೀ ಇನ್ನೊಂದು ಕೀ ಕೊಟ್ಟು ಇವನ ಮೂಲಕ ಬಯಸ್ತಾನೆ, ಮುಖ ತಿರುಗಿಸ್ಕೊಂಡು ಹೋಗ. ಇವಾಗ ಇವತ್ತು ಸಂಜೆ ಏನು ನೀನೇ ಮಹಾಜ್ಞಾನಿಗೆ ನಮಸ್ಕಾರ ಮಾಡಿರ್ತಾರೆ, ಮಾರನೇ ದಿನ ಬೆಳಿಗ್ಗೆ ಅಸಲು ನೀನೊಬ್ಬ ವ್ಯಕ್ತಿ ಪರಿಚಯ ಇದೆಯಾ ಇಲ್ಲ ಅಂತ ಮುಖವೇ ಥರ್ರನ್ ತಿರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಏನು ಎಟ್ಟು ಮನಸ್ಸಿಲ್ಲ, ಅಪ್ಪ ಇವರಿಗೆ ಮಾಡಿದ್ರು ಇವರು, ಈ ದುಃಖವೇ ಇಲ್ಲ. ಈ ಅಂಟು ಕಳ್ಕೊಂಡ್ರೆ ಅಂಟು ಕಳಕುಂಬ ಸಾಧನೆ ಹೇಗೆ? ಎಲ್ಲ ಗೊಂಬೆಗಳೇ ಇದೆಲ್ಲವೂ ಸ್ವಾಮಿ ಆಡಿಸಿದಂತೆ ಆಡುತ್ತೆ. ಆದ್ದರಿಂದ ಈ ಗೊಂಬೆಗಳ ಆಟಕ್ಕೆ ನಾನು ಕುದಿಬಾರದು. ಅಷ್ಟೇ ಅಲ್ಲ, ಈ ಗೊಂಬೆ ಬಂತಪ್ಪ ಒಂದು ಹಾರ ಹಾಕ್ತು, ಈಗ ಖುಷಿ ಆಗತ್ತ ನಿಂಗೆ? ಅಯ್ಯೋ ಗೊಂಬೆ ಹಾರ, ಗೊಂಬೆ ಹಾರ ಹಾಕಿದ್ದಕ್ಕೆ ಏನು ಖುಷಿ ಆಗತ್ತಾ? ಇಲ್ಲಲ್ಲ. ಅವರು ಹಾಗ ನಡಿಯಪ್ಪ, ಆಯ್ತು ಹಾರ ಹಾಕಿದ್ಯಾ, ಆ ನಡಿ, ನಮಸ್ಕಾರ ಮಾಡಿದ್ಯಾ, ನಡಿ ನಡಿ ನಡೀತಾ ಇರೋ. ಯಾಕೆ? ಅದರ ಅಂಟು ಬಂತ. ಅವರು ಬೈದಾಗ ಬರುವ ದುಃಖದ ಅಂಟಕ್ಕಿಂತ ನಮಸ್ಕಾರ ಮಾಡಿದಾಗ ನಮ್ಮಲ್ಲಿ ಬಿಪಿ ಜಾಸ್ತಿ ಆಗ್ಬಿಡುತ್ತೆ, ಸಂತೋಷ ಜಾಸ್ತಿ ಆಗ್ಬಿಡುತ್ತೆ, ಅಯ್ಯಪ್ಪ ಅಂತ ಅಭಿಮಾನ ಜಾಸ್ತಿ ಆಗುತ್ತಲ್ಲ, ಈ ಒಂದು ತೊಂದರೆ ಬಹಳ ಜಾಸ್ತಿ. ಅದಕ್ಕೆ ದಾಸರಮ್ಮ ವಾದಿರಾದ್ರೆ ಹೇಳ್ತಾರೆ, ನಕ್ಕು ನುಡಿವರ ಮುಂದೆ ಮುಕ್ಕರಿಸದಳೆ ತಾಳು, ಬೈಯೋದನ ತಾಳು. ಯಾಕೆ? ಈ ಎರಡನ್ನು ತಾಳುವ ಅಂಟಿಲ್ಲದ ಗುಣ ನಿನ್ನಲ್ಲಿ ಬಂತ, ಸಂಸಾರದಲ್ಲಿ ನಿನಗೆ ಟೆನ್ಷನ್ ಕೊಡೋರು ಯಾರೂ ಇಲ್ಲ. ಎಲ್ಲರ ನೋಡೋ ಕಾಲಕ್ಕೆ ನಕ್ಕ ಅವ್ರು ಬೈತಾ ಇದ್ರು ನಗು ಬರ್ತಾ ಇರುತ್ತೆ, ಅವ್ರು ಹೊಗಳ್ತಾ ಇದ್ರು ನಗು ಬರ್ತಾ ಇರುತ್ತೆ, ಅವರ ಕಡೆ ಗಮನವೇ ಇರಲ್ಲ. ಆ ಕಟ್ ಆಗ್ಬಿಡುತ್ತೆ, ಆ ಟೋಟಲ್ ಸೆಕ್ಷನೇ ಕಟ್ ಆಗುತ್ತೆ. ಆ ಕಟ್ ಆಗೋದೇ ಅಂಟಿಲ್ಲದಿರೋದು, ಹೌದಾನೆ? ಅದು ನಮ್ಮಲ್ಲಿ ಬರಬೇಕಾದ್ರೆ ದೇವರ ಗುಣಚಿಂತನೆ ಮಾಡಬೇಕು. ಏನಂತ? ನಿನಗೆ ಅಂಟಿಲ್ಲ, ನಿನಗೆ ಅಂಟಿಲ್ಲ, ಹೌದಾ? ಬರೀ ಅಂಟಿಲ್ಲದ ಕೂತ್ರೆ ಸಾಕ? ಯಾರಿದ್ರೂ ಇಲ್ಲದಿದ್ರೂ ನಮ್ಮ ಕಾರ್ಯ ಮಾಡಿಕೊಳ್ಳೋ ಶಕ್ತಿ ನಮಗೆ ಬೇಕು. ಆದ್ದರಿಂದ ಭಗವಂತನನ್ನು ಏನು ಚಿಂತನೆ ಮಾಡಬೇಕು, ಅಖಿಲ ಸತ್ವಧಾಮ ಅಂತ ಚಿಂತನೆ ಮಾಡಿದರೆ ಶಕ್ತಿ ಬರುತ್ತೆ, ಯಾರ ತಂಟೆ ಇರಲ್ಲ, ನಮ್ಮ ಪಾಡಿಗೆ ನಾವು ಚೆನ್ನಾಗಿ ಜೀವನದಲ್ಲಿ ನಗನಗತಾ ಸಂತೋಷವಾಗಿ ಇನ್ನೊಬ್ಬರಿಗೆ ಸಂತೋಷ ಕೊಡಲಿಕ್ಕಾಗುತ್ತೆ. ಇಷ್ಟು ರಹಸ್ಯ ಒಳಗೆ ಇಟ್ಟಿದ್ದಾರೆ. ಈ ರೀತಿಯಾಗಿ ನಿನ್ನನ್ನು ಯಾರು ಸದಾ ಚಿಂತನೆ ಮಾಡುತ್ತಾರೋ ಅವರು ಸುಲಭವಾಗಿ ಸಂಸಾರ ದಾಟಲಿಕ್ಕೆ ಸಾಧ್ಯ. ಇದು ಬ್ರಹ್ಮದೇವರು ಕೃಷ್ಣನ ಸ್ತೋತ್ರ ಮಾಡಿದಂತೆ ಇದೆ. ನಮಗೆ ಇಡೀ ಭಾಗವತದ ಸಾರವೆಲ್ಲ ಬ್ರಹ್ಮದೇವರ ಸ್ತೋತ್ರದಲ್ಲಿ ನಮ್ಗೆ ಕೊಡ್ತಾ ಇದೆ. ಮುಂದೆ ಹೇಳ್ತಾ ಇದ್ದಾರೆ ಇಲ್ಲಿ, ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರುವಂತಿ ಅಂತ ಮಹತ್ಕೃತೇನ ಶಬ್ದವನ್ನು ಹಾಕ್ತಾರೆ. ಯದ್ಯಪಿ ನಿನ್ನ ಪಾದ ಎಂಥದ್ದು ಅಂದ್ರೆ ಹಡಗಿನಂಥದ್ದು, ಆ ಹಡಗೆಂಥದ್ದು ಅಂದ್ರೆ ಮಹತ್ಕೃತೇನ ಅಂದ್ರೆ ಈ ಹಡಗನ್ನ ದೇವರ ನಾಮ ದೇವರ ಪಾದ ಆ ಪಾದದ ಚಿಂತನೆ ಆ ಚಿಂತನೆ ಎಂಬ ಆ ಗುಣಚಿಂತನೆ ಎಂಬ ಈ ಹಡಗು ತಯಾರು ಮಾಡಿದ್ಯಾರು ಅಂದ್ರೆ ಮಹತ್ಕೃತೇನ ಬ್ರಹ್ಮಾದಿ ಜ್ಞಾನಿಗಳು ಭಗವಂತನ ಚಿಂತ ಮತ್ತು ಈ ತರ ಗುಣಚಿಂತನೆ ಹೀಗಿದ್ರೆ ನೀವು ಇಂಥ ಫಲ ಬರುತ್ತೆ, ಸಂಸಾರ ದಾಟಿಕೊಂಡು ಹೋಗ್ಲಿಕ್ಕಾಗುತ್ತೆ ಅಂತ ಅದ್ಭುತವಾದ ಹಡಗನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಅಥವಾ ಮಹತ್ಕೃತೇನ ಬಹಳ ದೊಡ್ಡದಾಗಿರತಕ್ಕಂತಹ ನಾವೇಪ್ಪ ಅಂದ್ರೆ ನಾವೇ ಅಂದ್ರೆ ಹೇಗಿರಬೇಕು, ಏನು ತರಂಗಗಳ ಹೊಡೆತ ಬಂದ್ರು ಅಥವಾ ಈ ಸಮುದ್ರದಲ್ಲಿರುವ ನಾನಾ ಏನು ತಿಮಿಂಗಳಗಳು ಏನು ಬಂದು ಅದರ ಬಾಲದಿಂದ ಹೊಡೆದರೆ ಚೂರು ಚೂರಾಗ್ಬಿಡುತ್ತೆ, ಯಾವ ತೊಂದರೆಯೂ ಇಲ್ಲದೇ ಇರುವಂತಹ ಹಡಗು ಅದಕ್ಕೆ ಮಹತ್ಕೃತೇನ, ಯಾವ ತೊಂದರೆಯೂ ಇಲ್ಲದಂತಹ ನಿನ್ನ ಪಾದವನ್ನು ಹಿಡ್ಕೊಂಡು ಅವರು ವಿಶೇಷವಾಗಿ ಸೇರಿಬಿಡುತ್ತಾರಯ್ಯ. ಇನ್ನ ಮುಂದೆ ಹೇಳ್ತಾರೆ, ಸ್ವಯಂ ಸಮುತ್ತೀರ್ಯ ಸುದುತ್ತರಂ ಜುವನ್ ಭವರ್ಣವಂ ಭೀಮಂ ಅದಭ್ರ ಸೌಹೃದಾಹ ಭವತ್ ಪದಾಂಬೋರ್ಹ ನಾವಮತ್ರತೆ ನಿಧಾಯ ಜಾತಃ ಸದನುಗ್ರಹೋ ಭವಾನ್. ನಾವೇನೋ ಸಂಸಾರ ದಾಟಿದು, ಮಿಕ್ಕವರೆಲ್ಲ ಆ ದಡದಲ್ಲಿದ್ದಾರೆ, ನಾವು ದಾಟಿದ್ದು. ನಾವು ದಾಟಿದ ಮೇಲೆ ಈ ನಾವೆಯನ್ನ ಈ ದಡದಲ್ಲಿ ಬಿಟ್ಟು ಹೋಗ್ಬಿಟ್ರೆ ಆ ದಡದಲ್ಲಿದ್ದವರು ಗತಿ ಏನು? ಅದಕ್ಕೇನು ಮಾಡಿದ್ದಾರೆ ಅಂದ್ರೆ, ಯಾರ ನಾವಿನ ಸಂಸಾರದಲ್ಲಿ ಈ ದಡದಲ್ಲೇ ಇದ್ದೇವೆ. ಯಾರು ಸಂಸಾರದನ್ನು ದಾಟಿ ಹೋಗಿದ್ದಾರೋ ಅವರು ನಿನ್ನ ಪಾದ ಚಿಂತನೆ ಎಂಬ ನಾವೆಯನ್ನ ನಮ್ಮವರೆಗೂ ಮತ್ತೂ ಕಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ಜುವನ್ ಭವಾರ್ಣವಂ. ಈ ಸಂಸಾರ ಸಾಗರವನ್ನ ಸ್ವಯ ತಾವೇ ವಿಶೇಷವಾಗಿ ದಾಟಿಕೊಂಡು ಹೋಗಿ ಅಲ್ಲೂ ಹೇಳುತ್ತಾರೆ, ಸುದುಸ್ತರಂ ಭವಾರ್ಣವಂ ಸ್ವಯಂ ಸಮುತ್ತೀರ್ಯ ಅಂತ ಹೇಳ್ತಾರೆ, ತಾವೇ ದಾಟಿದ್ರು. ಅಲ್ಲ, ಇಷ್ಟು ಭಾಗವತ ಹೇಳುದು ನೀನೇ ದಾಟಿಸ್ತೀಯ ಅಂತ, ಅಂತ ತಾವೇ ದಾಟಿದ್ರು ಅಂತ ಹೇಗೆ ಹೇಳ್ತಾರೆ? ಅದಕ್ಕೆಲ್ಲ ಹಾಗಲ್ಲ, ಸ್ವಯಂ ಅಂದ ಶಬ್ದ ಅರ್ಥ ನಿನ್ನ ಮೇಲೆ ಆಧಾರಪಟ್ಟವರಷ್ಟೇ ಹೊರತು ತಮಕ್ಕಿಂತ ಕಡಿಮೆ ಆದವರ ಮೇಲೆ ಆಧಾರಪಟ್ಟವರಲ್ಲ. ನಮ್ಮ ಬದುಕಿನಲ್ಲಿ ನಾವೇ ಅನಾಯಾಸೇನ ಜೀವನ ವಿನಾ ದೈನ್ಯೇನ ಜೀವನ ಅನಾಯಾಸೇನ ಮರಣಂ ಅಂತ ಹೇಳ್ತೀವಿ. ವಿನಾ ದೈನ್ಯೇನ ಅಂದ್ರೆ ನಮಕ್ಕಿಂತ ಚಿಕ್ಕವರ ಹತ್ರ ಹೋಗಿ ದೇಹಿ ಅಂತ ಬೇಡದೇ ಇರುವಂತಹ ಸ್ಥಿತಿ ನಮಗಿರಬೇಕು. ಅದಕ್ಕೆ ಸ್ವಯಂ ಸಮುತ್ತೇರಿಯ ಅಂದರೆ ಇನ್ನೊಬ್ಬರನ್ನು ಬೇಡದೆ, ಇನ್ನೊಬ್ಬರ ಮೇಲೆ ಆಧಾರ ಪಡದೆ, ಭಗವಂತನ ಮೇಲೆ ಆಧಾರಪಟ್ಟು ತಾವು ಸಂಸಾರವನ್ನ ದಾಟಿಕೊಂಡಿರ್ತಾರೆ. ಅದಭ್ರ ಸೌಹೃದಾಹ ಅಂದ್ರೆ ಶುಭ್ರವಾಗಿರತಕ್ಕಂತಹ ಮನಸ್ಸಿನಿಂದ ಎಲ್ಲರಿಗೂ ಅನುಗ್ರಹ ಮಾಡಬೇಕು ಅಂತ ಈ ಮಹಾನುಭಾವರಿದ್ದಾರಲ್ಲ ಜ್ಞಾನಿಗಳೆಲ್ಲರೂ ಕೂಡ, ಭವತ್ ಪದಾಂಬೋರುಹ ನಾವಂ ಅತ್ರ ನಿಧಾಯ ಯಾತಃ, ನಿನ್ನ ಪಾದ ಚಿಂತನೆ ಎಂಬ ಆ ನಾವೆಯನ್ನು ನಮ್ಮ ಕೊಟ್ಟು ಹೋಗಿದ್ದಾರಯ್ಯ, ಅದರಿಂದ ಸದನುಗ್ರಹೋ ಭವಾನ್, ಸಜ್ಜನರಿಗೆ ಅನುಗ್ರಹ ಮಾಡತಕ್ಕಂಥವ ನೀನು ಅಂತ ಹೇಳಿ. ಅದಕ್ಕೆ ಭಗವಂತ ಮತ್ತು ಎಲ್ಲರೂ ದೇವತೆಗಳು ನಮಗಾಗಿ ಇಟ್ಟಂತ ದೊಡ್ಡ ನಾವೆ ಯಾವುದು ಅಂದ್ರೆ ಭಗವಂತನ ಚಿಂತನೆ, ಅದನ್ನ ಏರಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಏ ಅನ್ಯೇ ಅರವಿಂದಕ್ಷ ವಿಮುಕ್ತ ಮಾನಿನಃ ತ್ವಯಿ ಅಸ್ತಭಾವಾತ್ ಅವಿಶುದ್ಧ ಬುದ್ಧಯ ಆರುಹ್ಯ ಕೃಚ್ಛ್ರೇಣ ಪರಂ ಪದಂ ತತಃ ಪತಂತಿ ಅಧೋ ಅನಾದ್ರತ ಯುಷ್ಪದಂಗ್ರಯ. ಒಂದು ಕಡೆ ಭಗವಂತನ ಪಾದವನ್ನ ಹಿಡಿದಂಥವರು ಹೋಗುವ ರೀತಿ ಹೇಳಿದರು, ಇನ್ನೊಂದು ಕಡೆ ಅನಾದೃತ ಯುಷ್ಪದಂಗ್ರಯ ಸಂಸಾರದಲ್ಲೇ ಬಿದ್ದು
ಇದರ ಕಡೆಯೇ ಗಮನ ಕೊಡತಾ ಕೊಡತಾ ದೇವರ ಕಡೆ ಗಮನ ಕೊಡದೇ ಇರುವಂತವರು ಯಾರು ಅಂದ್ರೆ ದೇವರನ್ನ ಅನಾದರ ಮಾಡಿದವರು. ಹಿಂದಿನ ದೃಷ್ಟಾಂತದಲ್ಲಿ ಯಾರೋ ನಮ್ಮ ಮನಸ್ಸನ್ನು ಸೆಳೆದರು, ಅವರ ಕಡೆಯೇ ಗಮನ ಕೊಡುತ್ತಾ ತಂದೆ ತಾಯಿ ಕಡೆ ಗಮನ ಕೊಡದೇ ಇದ್ದರೆ ನಮ್ಮನ್ನೇನಂತ ಕರೀತಾರೆ? ತಂದೆ ತಾಯಿಗಳನ್ನ ಅನಾದರ ಮಾಡಿದವರು ಅಂತ ಹೌದಾ? ಆದರೆ ತಂದೆ ತಾಯಿಗಳನ್ನ ಅನಾದರ ಮಾಡಲಿಕ್ಕೆ ಕಾರಣ ಏನು ಅಂದರೆ ಇನ್ನೊಂದು ಕಡೆ ಮನಸ್ಸು ಹೋಗಿದೆ, ಇನ್ನೊಂದು ಕಡೆ ಮನಸ್ಸು ಹೋಗಿದೆ. ನಾವು ಅಷ್ಟೇ, ದೇವರು ಭಗವಂತನ ಕಡೆ ನಮ್ಮ ಮನಸ್ಸು ಹೋಗಬೇಕು. ಇವಾಗ ಹೋಗ್ತಾ ಇಲ್ಲ, ಎಲ್ಲಿ ಹೋಗ್ತಾ ಇದೆ? ಯಾರು ನಮ್ಮನ್ನ ಕೇಳಿದ್ರು, ಇಲ್ರಿ ನಾವು ಬಹಳ ಬ್ಯುಸಿಯಾಗಿದ್ದೀವಿ, ನಮ್ಗೆ ಆಫೀಸ್ ಅದೇ, ನಮಗಾಗಲ್ಲ, ನಮಗೆ ಅಡಿಗೆ ಮನೆ ಇದೆ, ಅದು ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಇವೆಲ್ಲ ನಮ್ಮನ್ನ ಸೆಳೀತಾ ಇರುವಾಗ ನಮ್ಮ ಬಾಯಿಂದ ಬರುತ್ತಾ ಇರೋದೇನು? ದೇವರನ್ನ ಅನಾದರ ಮಾಡಿ ಬದಿಗೊತ್ತಿ ಈ ಸಂಸಾರದಲ್ಲಿ ಇಲ್ಲಿಲ್ಲೇ ಉರುಳಾಡ್ತಾ ಇದೆ, ನಮ್ಮ ಕುರಿತೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾರು ನಾವು ವಿಶೇಷವಾಗಿ ದೇವರನ್ನ ಅನಾದರ ಮಾಡಿ, ನೋಡಿ, ದೇವರನ್ನ ಅನಾದರ ಮಾಡಿದವರು ಕೂಡ ಏನು ಮಾಡುತ್ತಾರಂತೆ ಅಂತ ಹೇಳ್ತಾರೆ, ಆರುಹ್ಯ ಕೃಚ್ಛ್ರೇಣ ಪರಂ ಪದಂ, ಒಳ್ಳೆ ಪದವನ್ನು ಏರ್ತಾರಂತೆ ದೇವರನ್ನ ಅನಾದರ ಮಾಡಿದವರು. ತತಃ ಪತಂತಿ, ಅಲ್ಲಿಂದ ಬಿದ್ದು ಹೋಗ್ತಾರೆ ಎಂದು. ಏನರ್ಥ ಇದಕ್ಕೆ ಅಂದ್ರೆ ಹೇಳ್ತಾರೆ, ದೇವರ ಪಾದಗಳನ್ನ ಅನಾದರ ಮಾಡುವುದು ಅಂದ್ರೆ ಏನು? ಅವಾಗ ಹೇಳ್ತಾರೆ, ದೇವರ ಕಡೆ ಮನಸ್ಸು ಕೊಡದೆ ದೇವರನ್ನು ಅನಾದರ ಮಾಡಿದವರು ಅಂತ ಅರ್ಥವಾ ಅಂದ್ರೆ, ಏನ್ ಹಾಗೆಲ್ಲ ಇಲ್ಲಿ, ನಾವು ಯಾವಾಗ ದೇವರ ಕಡೆ ಇಟ್ಟಿರ್ತೀವಿ ಮನಸ್ಸು, ಸ್ತೋತ್ರ ಹೇಳ್ತೀವಿ, ಅದು ಹೇಳ್ತೀವಿ, ಎಲ್ಲ ಸಂಧ್ಯಾನ ಮಾಡ್ತೀವಿ, ಪೂಜಾ ಮಾಡ್ತೀವಿ, ಏನು ಬೇಕಾದೆಲ್ಲ ಮಾಡ್ತಾ ಇರ್ತೀವಿ, ದೇವರ ಕಡೆಯೇ ಮನಸ್ಸಿಟ್ಟಿದ್ದೀವಿ ನಾವು. ಆದ್ದರಿಂದ ದೇವರನ್ನ ಅನಾದರ ಮಾಡಿದವರು ನಾವಲ್ಲ ಅಂದ್ರೆ, ದೇವರನ್ನ ಅನಾದರ ಮಾಡುವುದು ಎರಡು ರೀತಿ ಅಂದ್ರು. ದೇವರ ಕಡೆಯೇ ಮನಸ್ಸು ಕೊಡದೇ ಇರುವಂತದ್ದು ಒಂದನಾದರ, ದೇವರ ಕಡೆ ಮನಸ್ಸು ಸದಾ ಕೊಟ್ಟರೂ ದೇವರ ಅನಾದರ ಮಾಡುವುದು ಅಂತಿದೆ. ಅವಾಗಂದ್ರು ಈ ಅನಾದರ ಮಾಡುವುದು ಎಂಬುದಕ್ಕೆ ಅರ್ಥ ಏನು? ಯಾರು ನಮ್ಮ ಕಡೆಯೇ ಗಮನ ಕೊಡುತ್ತಾರೋ ಅವರು ನಮ್ಮನ್ನು ಆದರ ಮಾಡಿದ್ದಾರೆ ಅಂತ ಅರ್ಥ, ಯಾರು ಗಮನ ಕೊಡಲ್ಲವೋ ಅವರು ಆದರ ಮಾಡಿಲ್ಲ ಅಂತ ಅರ್ಥ. ಅಂತ ಕಾಲಕ್ಕೆ ದೇವರ ಕಡೆಯೇ ನಾವು ಗಮನ ಕೊಟ್ಟಾಗ ನಾವು ದೇವರನ್ನ ಆದರ ಮಾಡಿದವರು ಅಲ್ವೋ? ಅಲ್ಲ ಅಂತ ಹೇಳ್ತಾರೆ. ಯಾವಾಗ ಅಂದ್ರೆ ದೇವರ ಕಡೆ ಗಮನ ಕೊಡುವುದು ಪ್ರಧಾನ, ದೇವರನ್ನೇ ಸ್ಮರಣೆ ಮಾಡುವುದು ಪ್ರಧಾನ ಅಲ್ಲ ಅಂದ್ರು. ಇನ್ನೇನು ಹೇಳಿ ಹೊರಟಿದ್ದೀರಾ? ದೇವರ ಸ್ಮರಣೆ, ದೇವರ ಚಿಂತನೆ, ದೇವರ ಪೂಜಾ ಇವೆಲ್ಲ ನಡೆದಾಗ ಅದರಲ್ಲಿ ನಾ ದೇವರ ಸ್ಮರಣೆ ಮಾಡಿದೆ, ನಾ ತಿಳ್ಕೊಂಡೆ, ನಾ ಅಂತೆಷ್ಟರವರೆಗಿರುತ್ತೆ, ಅಷ್ಟರ ಪರ್ಯಂತ ದೇವರಿಗೆ ನಾವು ವಿಮುಖರೇ, ನಾವು ಸುಮುಖರಲ್ಲ. ಯಾವಾಗ ಸುಮುಖರಾಗ್ತೇವೆ ಅಂದ್ರೆ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ನಮ್ಮಲ್ಲಿ ಮೂಡಿದಾಗ ನಾವು ದೇವರಿಗೆ ಸುಮುಖರು, ಇಲ್ಲದಿದ್ರೆ ನಾವು ವಿಮುಖರೇ ಅಂದ್ರು. ಅದರ್ಥ ಆಗ್ಬೇಕಾದ್ರೆ ಸ್ವಲ್ಪ ನಾನು ಒಳಕ್ಕೆ ಹೋಗ್ಬೇಕು ಹೌದಾ? ಬೇಕು ಅಂದ್ರೆ ಹೇಳ್ತೇನೆ, ಬೇಡ ಅಂದ್ರೆ ಮುಂದಕ್ಕೆ ಹೋಗ ಹೇಳ. ಇವಾಗ ನೋಡಪ್ಪ, ಒಂದು ಸ್ವತಂತ್ರವು ಯಾರು? ದೇವರು ಮಾತ್ರ. ಜೀವರು ಅಸ್ವತಂತ್ರ. ಏನಾದರೂ ಕೆಲಸ ಮಾಡಬೇಕಾದ್ರೆ ಅದು ಯಾರಿಗೆ ಶಕ್ತಿ ಇರುತ್ತೆ? ಸ್ವತಂತ್ರರಾದವರು ಮಾತ್ರ ಮಾಡಲಿಕ್ಕಾಗುತ್ತೆ, ಅಸ್ವತಂತ್ರರಾದವರು ಮಾಡಲಿಕ್ಕೆ ಆಗಲ್ಲ. ಅಸ್ವತಂತ್ರರಾದವರು ಸ್ವತಂತ್ರರಾದವರು ಮಾಡಿಸಬೇಕು ಅಷ್ಟೇ ಹೊರತು ತಾವಾಗಿ ಮಾಡಲಿಕ್ಕಾಗಲ್ಲ. ಇಷ್ಟ ಆಯ್ತಾ? ಈಗ ಈ ಸ್ವತಂತ್ರನಾದವರು ಅಂತ ಏನು ಭಗವಂತ ಇದ್ದಾನಲ್ಲ, ಅವನಲ್ಲಿ ಸ್ವಾತಂತ್ರ್ಯ ಎಂಬ ಗುಣ ಇದೆಯಲ್ಲ, ಅದು ಅವನಿಂದ ಸಪರೇಟ್ ಮಾಡ್ಲಿಕ್ಕಾಗುತ್ತಾ? ಒಂದೇನ ಮೆಣಸಿನಕಾಯಿಯಿಂದ ಖಾರ ಸಪರೇಟ್ ಮಾಡ್ಲಿಕ್ಕಾಗುತ್ತಾ? ಆಗಲ್ಲ. ಹಾಗೆ ದೇವರ ಗುಣ ಸಪರೇಟ್ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ದೇವರು ಅಂದ್ರೂ ಬೇರೆ ಅಲ್ಲ, ದೇವರ ಸ್ವಾತಂತ್ರ್ಯ ಎಂಬ ಗುಣ ಅಂದ್ರೂ ಬೇರೆ ಅಲ್ಲ. ನೀವು ಈಕ್ವೇಶನ್ ಹಾಕ್ತೀಯಾ, ದೇವರು ಈಸ್ ಈಕ್ವಲ್ ಟು ದೇವರ ಸ್ವಾತಂತ್ರ್ಯ. ಈಗ ನಾನೊಂದು ಕೆಲಸ ಮಾಡಿದೆ, ದೇವರ ಪೂಜೆ ಮಾಡಿದೆ, ದೇವಸ್ಮರಣೆ ಮಾಡಿದೆ, ಅದು ದೇವರು ಮಾಡಿಸಿದ್ದ ನಾನಾಗಿ ಮಾಡಿದ್ದ?
ಶೇರ್ ಮಾಡಿಸಿದ್ದು. ಆದರೆ ದೇವರು ಮಾಡಿಸಿದ್ದು ಒಂದು ಬರ್ತಾ ಇದೆಯಾ ನಿಮಗೆ ದಿನಾಗು? ಬಾಯಿಂದ ಬರುತ್ತೆ, ತಲೆಯಲ್ಲಿ ಬರ್ತಾ ಇದೆಯಾ? ತಲೆಯಲ್ಲಿ ಬರಲ್ಲ. ನಾ ಮಾಡಿದೆ ನಾ ಮಾಡಿದೇನೆ ಅಂತಾನೆ ಇರುತ್ತೆ. ಯಾರನ್ನ ಕೇಳಿದ ಕಾಲಕ್ಕೆ ಏನು ಇಷ್ಟೆಲ್ಲ ಕೆಲಸ ಮಾಡಿದಿರಿ ಅಂದ್ರೆ ನಾವೇನ್ರಿ ಮಾಡ್ತೀವಿ ಎಲ್ಲಾ ದೇವರೇ ಮಾಡಿಸೋದು ಅಂತ ಒಗ್ಗರಣೆ ಕೊಡ್ತೀವಿ. ತಲೆಯಲ್ಲಿ ಏನಿರುತ್ತೆ? ನಾ ಮಾಡಿದ್ದು ಅಂತಾನೆ ಇರುತ್ತೆ. ಹೌದಾ? ನಾ ಕೇಳ್ತಾ ಇದ್ದೆ, ನನ್ನಂತಷ್ಟು ನಿಮಗೇನು ಗೊತ್ತಿಲ್ಲ. ಹೌದಾ? ಅಂತ ಕಾಲಕ್ಕೆ ನಾ ಮಾಡಿದೆ ಅಂತ ಬಂದ್ರೆ, ನಮ್ಮ ಮನಸ್ಸಿಗೆ ಬಂದ್ರೆ ಏನಂತ ಅರ್ಥ ಅಂದ್ರೆ, ಸ್ವಾತಂತ್ರ್ಯ ಇಲ್ಲದ್ದು ನಾನ್ ತಂದುಕೊಂಡೆ ಅಂತಂದ್ರೆ ಆರೋಪ ಮಾಡಿದ್ರೆ ಇಲ್ಲದ್ದು ಹೇಳಿದೆ ಅಂತ ಅರ್ಥ. ಅವಾಗ ಏನಾಯ್ತು? ನಿನ್ನೊಳಗಿರುವ ಸ್ವಾತಂತ್ರ್ಯ ನೀನು ಒಂದೇ ಆಯ್ತಲ್ಲಪ್ಪ, ಈ ಕ್ವೆಶನ್ ಅಲ್ಲಿ ಬಂತು. ನೀನು ಈಜಿಕೊಂಡು ನಿನ್ ಸ್ವಾತಂತ್ರ್ಯ. ಅವಾಗ ಏನಾಯ್ತು? ದೇವರು ಈಜಿಕೊಂಡು ಸ್ವಾತಂತ್ರ್ಯ, ನೀನು ಈಜಿಕೊಂಡು ಸ್ವಾತಂತ್ರ್ಯ. ಅವಾಗ ಏನಾಯ್ತು? ನಾನೇ ದೇವರು. ಹೌದಾ? ಇದನ್ನು ವಿಜಯದಾಸ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾರೆ, ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾರೆ, ಚೆನ್ನಾಗಿರುತ್ತೆ ಹೇಳ್ತಾರೆ ಅವರು. ಅವರವರು ಗಂಡ ಅಂಟಿ ಇದ್ದಾರೆ. ಯಾರೋ ಒಬ್ಬ ಬಂದ, ನೀವೇ ಗಂಡ ಅಂಟಿ ನಿಂತಿದ್ರಪ್ಪ, ಯಾರೋ ಬಂದ ನಿಮಗೆ ಬೆಳಗ್ಗೆ ಎದ್ದು ಸಂಕಲ್ಪ ಮಾಡಿಕೊಂಡು ಪಂಚಾಮೃತ ಅಭಿಷೇಕ ಮಾಡಿದ, ವಜ್ರ ಕವಚ ಹಾಕಿದ, ನಿಮಗೆ ಏನು ನಿಮ್ಮನ್ನೇ ನೋಡ್ತಾ ಇದ್ದಾನೆ, ನಿಮಗೆ ಹೂ ಹಾಕ್ತಾನೆ, ನಿಮ್ಮನ್ನೇ ಪೂಜಾ ಮಾಡ್ತಾನೆ, ನೀವೊಂದು ಹೂ ನಿಮ್ ಭಕ್ತ ಅಂತ ಅವನಿಗೆ ಜಗತ್ತಲ್ಲಿ ಪ್ರಸಿದ್ಧಿ, ನಿಮ್ಮ ರಥೋತ್ಸವ ಮಾಡಿಸ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದ. ಅರ್ಥ ಆಯ್ತಾ? ಒಂದು ಮಾತು ಹೇಳ್ತಾನೆ, ಏನು ಹೂ ಹಾಕ್ತಾನೆ ನಿಮಗೆ, ನಿಮ್ಮೆದುರಿಗೆ ಹೇಳ್ತಾನೆ, ಅಯ್ಯ ನಿನ್ನ ಹೆಂಡತಿ ಗಂಡ ನಾನು ಅಂತ ನಿಂಗೆ ಹೇಳ್ತಾನೆ. ಅರ್ಥ ಆಯ್ತಾ? ಹಾಗಿಲ್ವಾ? ನಿಂಗೆ ಹೇಳ್ತಾ ಇದ್ದಾನೆ ಅವರು, ನಿನ್ನ ಹೆಂಡತಿ ಗಂಡ ನಾನು ಅಂತ. ಇನ್ನೊಂದು ಹೂ ಹಾಕ್ತಾನೆ, ಮತ್ತದೇ ಹೇಳ್ತಾನೆ, ಹತ್ತು ಮಂತ್ರ ಹೇಳ್ತಾನೆ, ಸೋತ್ರ ಹೇಳ್ತಾನೆ, ಕೊನೆಗೆ ನಾನು ಇದು ಅಂತ ಹೇಳ್ತಾ ಇರ್ತಾನೆ. ಅವಾಗ ನೀನೇನ್ ಮಾಡ್ತೀವ? ನನಗೆ ಒದ್ದು ಬಿಡಲ್ಲ. ಇದನ್ನೇ ವಿಜಯದಾಸ ಹೇಳ್ತಾರೆ, ಕಣ್ಣು ಮುಂದೋರದೆ ಹೇಳ್ತಾರೆ, ಸಾಯ ಬಡಿದು ಕಣ್ಣು ಮುಂದೋರದೆ ಮಾಡುವರಲ್ಲೋ. ಆ ಒಂದು ಮಾತು ಹೇಳಿದ್ರೆ ಸಾಕು. ಯಾಕೆ ಸಾವು ಇದೇ ಹೇಳ್ತೇನೆ ನಮಗೆ, ನೀನು ಪ್ರತಿಯೊಂದು ಆಚಮನ ಮಾಡಿ ಪೂಜಾ ಮಾಡಿ ಎಲ್ಲ ಮಾಡಿದ ಕಾಲಕ್ಕೆ, ವಜ್ರ ಕವಚ ದೇವರಿಗೆ ಹಾಕಿ ರಥೋತ್ಸವ ಮಾಡಿದ ಕಾಲಕ್ಕೆಲ್ಲ ನಾ ಮಾಡಿದೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಅವಾಗೇನಾಗುತ್ತೆ? ಸ್ವಾತಂತ್ರ್ಯ ತಂದುಕೊಂಡಂತಾಯಿತು. ಅಂದ್ರೆ ಏನಂತಾಯ್ತು? ನಾನೇ ದೇವರು ಅಂತ ಹೇಳಿದಂತಾಯ್ತು. ಲಕ್ಷ್ಮೀ ದೇವಿ ನಿನ್ನ ಎದುರಿಗೆ ಇರ್ತಾಳೆ, ಲಕ್ಷ್ಮೀ ನಾರಾಯಣ ಇರ್ತಾರೆ, ಲಕ್ಷ್ಮೀ ದೇವಿ ಗಂಡನ ಹೆಸರೇನು? ದೇವರು. ನೀನು ನಾನೇ ದೇವರು ಅಂದ್ರೆ ಲಕ್ಷ್ಮೀ ದೇವಿ ಹೇಗೆ ಕಾಣಿಸುತ್ತೆ? ಏನಂತ ಕೇಳಿಸುತ್ತಪ್ಪ? ನಾನು ನಿನ್ನ ಗಂಡ ಅಂತ ಕಾಣಿಸುತ್ತೆ. ಮತ್ತೆ ಅಂತಹ ಕಾಲಕ್ಕೆ ದೇವರೇ ಅಂತ ಏನ್ ಮಾಡಬೇಕು? ಹೊಡೆದಿಕ್ ಬಂದ ನೀನಿ ಏನೋ, ನೀನ್ ಪಂಚಾಮೃತ ಮಾಡಿಸಿದೆ, ನೀನ್ ವಜ್ರ ಕವಚ ಹಾಕಿದೆ, ಇಷ್ಟು ಪಾರಾಯಣ ಮಾಡಿದೆ, ಯಾಕೆ ನಾನು ಹೊಡೀತೀಯ? ಮತ್ತೆ ನೀನೇನಂದೀಯ ಅಂದ್ರು ದೇವರು. ಏನಂದ್ರು? ನನ್ನ ಹೆಂಡತಿ ಗಂಡ ಅಂದಿಯಲ್ಲೋ ಅಂದ್ರು. ನಾನೇನಂದೆ? ನಾ ಮಾಡಿದೆ ಅಂದ್ರೆ ಅಷ್ಟರ್ಥ ಬರುತ್ತಾ ಇದೆ. ದೇವರು ಮಾಡಿಸಿದ್ದಾರೆ ಎಂಬುದು ತಲೆಯಲ್ಲಿ ಇಲ್ಲದೆ ನಾ ಮಾಡಿದೆ ಅಂತ ಅಂದುಕೊಂಡ್ರೆ ದೇವರಿಗೆ ಹಾಕಿ ಅಣಿಸ್ತಾ ಇರುತ್ತೆ. ಅದನ್ನ ಕೊಡ್ತಾ ಇದು ಅನಾದೃತ ಯುಷ್ಮದಂಗಯ ಅಂದ್ರೆ ಅರಣ್ಯಕಥರ ಉತ್ತರ ಕೊಡ್ತಾರೆ. ದೇವರ ಪಾದಗಳನ್ನ ಅನಾದರ ಮಾಡುವುದು ಅಂದ್ರೆ ದೇವರ ಕಡೆ ನೋಡದೆ ಬಾಗಿಲು ಬಿಗಾಗ್ಬಿಟ್ಟು ನಮ್ ಪಾಳಿನ ತಿರುಗೋದು ಅಂತ ಅರ್ಥ ಮಾಡ್ಕೋಬೇಡಿ. 24 ಗಂಟೆ ಅವನನ್ನೇ ನೋಡುತ್ತಾ, ಇವನು ಭೀಕರ ಸಾಧನೆ ಮಾಡುತ್ತಾ, ಪ್ರಪಂಚದಲ್ಲಿ ಇವರಷ್ಟು ಸಾಧನೆ ಮಾಡಿದವರು ಯಾರಿಲ್ಲ ಅಂತ ಬಿರುದು ತಂದುಕೊಂಡ್ರು ಕೂಡ ಮನಸ್ಸಿನಲ್ಲಿ ದೇವರೇ ಮಾಡಿಸಿದ್ದಾರೆ ಎಂಬುದು ಎಚ್ಚರ ಇಲ್ಲದೆ ನಾ ಮಾಡಿದೆ ಅಂತ ಒಳಗೆ ಬರ್ತಾ ಇದ್ರೆ ನೀನು ದೇವರನ್ನ ಪರಮಾನಾದರ ಮಾಡಿದವ. ಅದಕ್ಕೇನು ದೇವರು ಏನ್ ಮಾಡಿಸ್ತಾನೆ? ತಾನು ಮಾಡಿಸಿದ್ದೀನಿ ಎಂಬುದನ್ನು ಮರೆಸಿ ನಾ ಮಾಡಿದೆ ಎಂಬ ಸಾಧನೆ ಮಾಡಿಸ್ತಾ ಇರ್ತಾನೆ. ಏನು ಜಪ ಎಲ್ಲ ಮಾಡ್ತಾ ಇರ್ತಾನೆ. ಅದಕ್ಕೆ ತಕ್ಕಂತ ಪದಗಳನ್ನು ಕೊಡ್ತಾನಂತೆ. ಎಲ್ಲ ಆಗ ಏರಿಸ್ತಾನೆ, ಏರಿಸಿ ಥಟ್ ಅಂತ ಕಳೆದು ಹಾಕ್ತಾನೆ. ಯಾಕೆ? ನೀನಿಂಥ ದ್ರೋಹ ಮಾಡಿದ್ದಕ್ಕೆ, ನಾ ಮಾಡಿಸಿದ್ದನ್ನ ಮರೆತು ನೀನೇ ಮಾಡಿದ್ದೀಯಾ ಅಂದುಕೊಂಡದ್ದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯಾರಾದರೆ ವಿಮುಕ್ತ ಮಾನಿನಃ ತ್ವಯಿ ಅಷ್ಟಭಾವಾದ ಅವಿಶುದ್ಧ ಬುದ್ಧಯ ಹೇಳ್ತಾರೆ. ವಿಶೇಷವಾಗಿ ಇಲ್ಲಿ ಕೆಲವರು ಇದ್ದಾರೆ, ನಿನ್ನಲ್ಲಿ ವಿಶೇಷವಾಗಿರತಕ್ಕಂಥ ಮಾನ ಅಂದ್ರೆ ಈ ಅಹಂಕಾರಾದಿಗಳಿಲ್ಲದೆ ನಿನ್ನ ಪಾದಾರವಿಂದವನ್ನ ಸೇರಬೇಕು ಅಂತ ಯಾರು ಹೋಗ್ತಾ ಇದ್ದಾರೆ ಅವರು ಎಚ್ಚರದಿಂದ ಸ್ವಾಮಿ ನೀನೇ ಮಾಡಿಸಿದ್ದು ಎಂಬ ವಿಶೇಷವಾದ ಚಿಂತನೆ ಎಡಬಿಡದೆ ಮಾಡ್ತಾರೆ. ಒಂದು ಕ್ಷಣ ಬಿಟ್ಟರೆ, ಒಂದು ಆಚಮನ ಮಾಡಿದ ಕಾಲಕ್ಕೆ ನೀ ಮಾಡಿಸಿದ್ದು ಎಂಬ ಚಿಂತನೆ ಬಿಟ್ಟರೆ ಅದು ನೂರಾರು ಸಾವಿರಾರು ಜನ್ಮಗಳಿಗೆ ಕಾರಣ ಆಗುತ್ತೆ. ಆ ಒಂದು ಆಚಮನ ನಿನಗೆ ದೂರ ಮಾಡುತ್ತೆ. ಈ ಆಚಮನ ಮಾಡಿದ್ದು ದೊಡ್ಡದಲ್ಲ, ನೀ ಮಾಡಿಸಿದ್ದು ಎಂಬ ಚಿಂತನೆ ದೊಡ್ಡದು. ಅದಿಲ್ಲದಿದ್ರೆ ಅದೇ ಆಚಮನ ಒಂದೇ ಖಡ್ಗ, ಅದು ತರಕಾರಿ ಹೆಚ್ಚಲಿಕ್ಕೂ ಆಗುತ್ತೆ, ತಲೆ ಕತ್ತರಿಸಲಿಕ್ಕೂ ಆಗುತ್ತೆ. ಒಂದೇ ಆಚಮನ ಒಂದೇ ಪೂಜಾ ಅದು ನಮ್ಮನ್ನು ನರಕಕ್ಕೂ ಕರ್ಕೊಂಡು ಹೋಗುತ್ತೆ, ದೇವರ ಹತ್ತಿರನೂ ಕರ್ಕೊಂಡು ಹೋಗುತ್ತೆ. ಯಾವಾಗ ಅಂದ್ರೆ ಬರೇ ಆಚರಣೆ ಮಾಡಿದರೆ ಅಲ್ಲ, ದೇವರು ಮಾಡಿಸಿದ್ದಾರೆ ಎಂಬ ಎಚ್ಚರ ಇದ್ದಾರೆ. ಇನ್ನ ಹೇಳುತ್ತಾರೆ ಕೆಲವರು ಅವಿಶುದ್ಧ ಬುದ್ಧಿಗಳು, ಇನ್ನ ಕೆಲವರು ವಿಶುದ್ಧ ಬುದ್ಧಿಗಳು. ಈ ಕೆಲವರು ಏನಾಗ್ತಾ ಇದ್ದಾರೆ, ವಿಶುದ್ಧ ಬುದ್ಧಿಗಳಲ್ಲ ಅವಿಶುದ್ಧ ಬುದ್ಧಿಗಳು. ಅವರೆಂತವರು ಅಸ್ತಭಾವ, ನಿನ್ನಲ್ಲಿ ಭಾವನೆ ಎಂಬುದು ಅಸ್ತ, ಅವರಿಗೆ ಯಾವಾಗೂ ಬರ್ತಾ ಇಲ್ಲ. ಅಂಥವರು ವಿಶೇಷವಾಗಿ ಹೊರಟೋಗ್ತಾರಯ್ಯ. ಇಲ್ಲಿ ವಿಮುಕ್ತ ಮಾನಿನಃ ಅಂದ್ರೆ ಎರಡರ್ಥವನ್ನು ಕೊಡ್ತಾ ಇದ್ದಾರೆ. ಮಾನ ಅಂದ್ರೇನು, ವಿಶೇಷವಾದ ಅಹಂಕಾರಗಳು, ಅಹಂಕಾರಾದಿಗಳಿಂದ ಬಿಡುಗಡೆ ಹೊಂದಿದವರು ಅಂತರ್ಥ, ಅಥವಾ ವಿಶೇಷವಾಗಿ ಅಹಂಕಾರಾದಿಗಳಿಗೆ ಬದ್ಧರಾದವರು ಅಂತ ಎರಡರ್ಥವನ್ನು ಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ ಅಥಾ ತೇ ನಾಥ ತಥಾ ತೇ ಮಾಧವ ತಾವಕಾ ಕ್ವಚಿತ್ ಭ್ರಶ್ಯಂತಿ ಮಾರ್ಗಾದ ತ್ವಯಿಬದ್ಧ ಸಹೃದಾಹ ತ್ವಯಾಭಿಗುಪ್ತಾ ವಿಚರಂತಿ ನಿರ್ಭಯಾಹ ವಿನಾಯಕಾನೀಕವ ಮೂರ್ಧಸು ಪ್ರಭೋ. ಹೇಳ್ತಾರೆ ತಾವಕಾಹ, ಹೇ ಸ್ವಾಮಿ, ನಿನ್ನವರು ಈ ಸಂಸಾರದಲ್ಲಿ ಮೇಲಕ್ಕೆ ಹೋಗಿ ಬೀಳುವುದು ಅಂತ ಪ್ರಸಕ್ತಿ ಇಲ್ಲ. ನಿನ್ನವರಾಗದವರು ಯಾರಾದರೆ ಯಾರು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ವಿಶುದ್ಧ ಬುದ್ಧಿಗಳಲ್ಲ ಅವಿಶುದ್ಧ ಬುದ್ಧಿಗಳು, ಕೊಳತು ಬುದ್ಧಿ ಅಂದರೆ ನೀನೇ ಮಾಡಿ ಮಾಡಿಸ್ತಾ ಇದ್ಯಾ ಎಂಬುದು ಮರೆಯಬಾರದು ಎಂಬ ಬುದ್ಧಿ ಯಾರಿಗಿಲ್ಲ ಅವರು ಕೊಳಕು ಬುದ್ಧಿಗಳು. ಅಂಥವರು ಬಿದ್ದು ಹೋಗ್ತಾರಯ್ಯ. ನಿನ್ನವರು ಇದ್ದಾರಲ್ಲ ತಾವಕಾಹ, ನಿನ್ನವರು ಅಂದ್ರು. ಅಂದ್ರೆ ದೇವರಿಗೆ ಸಂಬಂಧಪಟ್ಟವರು ಅಂದ್ರೆ ಯಾರು ಅಂತ ಮತ್ತೂ ಪ್ರಶ್ನೆ ಬಂತು. ಏನಿದೆ ಮುದ್ರಣಾಮ ಹಚ್ಚಿಕೊಂಡು ಅಕ್ಷಯಂಗಾರ ಇಟ್ಟುಕೊಂಡು ಜುಟ್ಟು ಜನಿವಾರ ಇಟ್ಟುಕೊಂಡು ಸದಾಕಾಲ ವೇದೋಕ್ತ ಕರ್ಮಾನುಷ್ಠಾನ ಏನು ಸದಾ ಮಾಡ್ತಾ ಇರುವವರು, ಚೆನ್ನಾಗಿ ಪಾಠ ಪ್ರವಚನ ಮಾಡುವರು, ಧ್ಯಾನ ಎಲ್ಲ ಮಾಡುವರು, ಇವೆಲ್ಲ ಲಿಸ್ಟ್ ಬರ್ತಾ ಇದೆಯಲ್ಲ. ಅವಾಗಂದ್ರು ಇದೆಲ್ಲ ಇದ್ದರೂ ತಾವಕಾಹ, ನಿನ್ನವರು ಅಂತ ದೇವರು ಕರೆಯ ನನ್ನವರು ಅಂತ ದೇವರು ಕರೆಯಲ್ಲಂತೆ. ಯಾಕೆ ಅಂದ್ರೆ ಇಷ್ಟೆಲ್ಲ ಇದ್ರೂ ಪ್ರತಿಯೊಂದು ಕಾರ್ಯದಲ್ಲೂ ನೀ ಮಾಡಿ ಮಾಡಿಸ್ತಾ ಇದೆಯಾ ಅಂತ ಬಾಯಿಯಿಂದಲ್ಲ, ಮನಸ್ಸಿನಲ್ಲಿ ಯಾರು ನೆನೆಯುತ್ತಾ ಇರುತ್ತಾರೋ ಅವರು ಮಾತ್ರ ನನ್ನವರು. ಯಾರು ಆ ನೆನಪಿಲ್ಲದೆ ಇಷ್ಟು ಕಾರ್ಯಗಳು ಮಾಡಿದರೆ ಅವರು ನನ್ನವರಲ್ಲ ಅಂತ ದೇವರೇ ಹೇಳಿಬಿಡುತ್ತಾರೆ. ಸಬ್ಜೆಕ್ಟ್ ಹೊಸದಾಗಿದೆಯಲ್ವಾ, ವಿಚಿತ್ರವಾಗಿ ಕಾಣ್ತಾ ಇದೆ ನಮಗೆಲ್ಲ. ಮೇಲ್ನೋಡಿ ವಿಶೇಷವಾಗಿ ದಡದ್ರ ಅನುಷ್ಠಾನ ಮಾಡ್ಕೊಂತ ಏನು ಎಲ್ಲ ಮಾಡೋದೇ ದೇವರಿಗೆ ಹತ್ತಿರ ಅಂಬೋದಿದ್ದರೆ ಅರಣ್ಯಕಾಚಾರ ಅದನ್ನು ಕೊಡಲೆ ಪೆಟ್ಟಿಂದ ಕಟ್ತಾ ಇದ್ದಾರೆ. ಹೌದು, ಅನುಷ್ಠಾನ ಮಾಡಲೇಬೇಕು, ಅದರ ಬುಡದಲ್ಲಿ ಇದೆಯಾ ಇಲ್ವಾ ನೋಡಿಕೊಳ್ಳಿ, ಇರಬೇಕಿದು ಪ್ರಧಾನವಾಗಿ. ತಾವಕಾಹ ಅಂದ್ರೆ ಏನ, ನಿನ್ನವರು ಅಂದು. ಅದು ಹಾಡು ಬರುತ್ತಲ್ಲ, ನಿನ್ನವ ನಿನ್ನವ ಶ್ರೀನಿವಾಸ ನಿನ್ನ ದೇವರಂದ್ರು, ನನ್ನವ ಅಂತ ಹೇಳ್ತಾ ಇದ್ದಿ, ನನ್ನವರ ಲಕ್ಷಣ ಏನು ಗೊತ್ತಾ ಅಂದ್ರು. ನಿನ್ನವರು ಒಂದು ಈ ಲಕ್ಷಣ ಹೇಳಿದ್ದಾರೆ, ಎಲ್ಲ ಪಟ್ಟಿ ಕೊಟ್ಟಿದ್ದಾರಪ್ಪ, ಮುದ್ರಣ ಮಾಡಿಸ್ಕೋಬೇಕು ಹಾಗೆ ಬಾಕ್ಯ ದೀಕ್ಷಾ ಅಂತ. ಅಯ್ಯೋ ಇರೋ ನನ್ನವರು ಒಂದು ಯಾರು ಗೊತ್ತಾ ಅಂದ್ರೆ ಹೇಳ್ತಾ ಇದ್ದಾರೆ ನೋಡಿ. ಇವಾಗ ನಾನಿದ್ದೇನೆ, ನನ್ನ ಎದುರಿಗೆ ಕನ್ನಡಿ ಇದೆ, ಕನ್ನಡಿಯೊಳಗೆ ಪ್ರತಿಬಿಂಬ ಇದೆ. ಆ ಪ್ರತಿಬಿಂಬ ಯಾರಿಗೆ ಸಂಬಂಧಪಟ್ಟದ್ದು, ನನಗೆ ಅಥವಾ ಬೇರೆ ಇನ್ಯಾರಿಗೆ ಸುತ್ತಿದ್ದವರಿಗಿದೆಯಾ, ಯಾರಿಗೂ ಇಲ್ಲ, ನನಗೆ ಮಾತ್ರ ಸಂಬಂಧಪಟ್ಟದ್ದು. ಹಾಗೆ ಜಗತ್ತಿನಲ್ಲಿ ಎಷ್ಟೇ ಜನ ಇದ್ದರೂ ನಾವು ಯಾರ ಮೇಲೆ ಆಧಾರ ಪಟ್ಟಿರುತ್ತೇವೆ, ಕೇವಲ ಭಗವಂತನ ಮೇಲೆ. ಅದಕ್ಕೆ ನಿನ್ನವ ನಿನ್ನವ ಶ್ರೀನಿವಾಸ ಅಂದರೆ ನಿನ್ನ ಪ್ರತಿಬಿಂಬನಯ್ಯ, ನಿನಗೇ ನಾನು ಪ್ರತಿಬಿಂಬ ಅಂದರೆ ನಿನ್ನ ಬಿಟ್ಟು ಬೇರೊಬ್ಬರು ಸ್ವತಂತ್ರರಿಲ್ಲ, ನೀನೇ ನನ್ನಿಂದ ಸಕಲ ಕರ್ಮ ಮಾಡಿ ಮಾಡಿಸ್ತಾ ಇದ್ದೀಯಾ ಎಂಬ ಎಚ್ಚರ ಯಾರಿಗಿರುತ್ತಲ್ಲ ಅವರನ್ನ ತಾವಕಾಹ ಅಂತ ಹೇಳ್ತಾರೆ. ಅಂಥ ಚಿಂತನೆ ಇರತಕ್ಕಂಥವರು ನ ಕ್ವಚಿತ್ ಮಾರ್ಗಾತ್ ಭ್ರಶ್ಯಂತಿ, ಅವರು ಎಂದೂ ಕೂಡ ತಮ್ಮ ಮಾರ್ಗದಿಂದ ಬಿದ್ದು ಹೋಗುವುದು ಎಂಬ ಪ್ರಸಕ್ತಿ ಇಲ್ಲ ಅಂದ್ರು. ಇವತ್ತು ಆರಾಧನೆ ಯಾರದು? ತೀರ್ಥರ ಹೌದಲ್ವ? ಯಾಕೆ ಸೈಲೆಂಟ್ ಆಗಿತ್ತು? ಯಾರು ಆರಾಧನೆ ಕೇಳಿ? ತೀರ್ಥರ ಆರಾಧನೆ ಹೌದು. ಅರ್ಜುನ ಇಡೀ ಯುದ್ಧ ಮಾಡಿದ, ಕೃಷ್ಣ ಹೇಳಿದ ನಾನೇ ನಿನ್ನಲ್ಲಿ ನಿಂತು ಮಾಡಿಸುವುದು, ಇದು ಅನುಸಂಧಾನ ಮಾಡುವ. ಏನು ಎದುರಿಗಿದ್ದರು ಬೈದಾಗಲೂ, ತಾನವರನ್ನ ಬೈದಾಗಲೂ, ಎದುರಿ ಬಾಣ ಹೊಡಿತಾ ಇದ್ರು ಬಾಣದಲ್ಲೂ, ಅವರಲ್ಲೂ ಅವರು ಹಾಕಿದ ಬಾಣದಲ್ಲೂ ಏನು ಚೂರಿ ಬಂದು ಬೀಳತಾ ಇದ್ರು ಹೃದಯದಲ್ಲೂ ಎದುರಿ, ಏನು ಇಡೀ ಯುದ್ಧರಂಗದಲ್ಲಿ ಸ್ವಾಮಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬುದನ್ನು ಕ್ಷಣ ಕ್ಷಣಕ್ಕೂ ಅನುಸಂಧಾನ ಮಾಡಿದ ಮಹಾಜ್ಞಾನಿ ಅರ್ಜುನ. ಆದರೆ ಒಂದು ಕ್ಷಣ, ಕೊನೆಯ ಯುದ್ಧ ಮುಗಿದ ಕಾಲಕ್ಕೆ ಕ್ಷಣಗಳ ರಾಶಿ ನೋಡಿ ಆನಂದ ಬಂತು. ಪ್ರಾರಬ್ಧ ಕರ್ಮ ಇತ್ತು, ಅದಕ್ಕೆ ಆಲೋಚನೆ ಬಂತು. ಹೇ ಕೃಷ್ಣ, ನಾ ಎಷ್ಟು ಜನ ಕೊಂದಿಲ್ ನೋಡು, ನಾ ಕೊಂದೆ ಅಂತ ಒಂದು ಸಲ ಬಂದು ಕೂಡಲೇ ಕೃಷ್ಣ ಅಂದ, ನೀ ಕೊಲ್ಲಿಸಿದ್ಯಾ ಅಂದದಕ್ಕೆ ನಿಂಗೆ ಪಾಪನೆ ಅಂತಿದ್ದಿಲ್ಲ. ಒಂದು ಸಲ ನಾ ಅಂದಿಯಲ್ಲ, ದೊಡ್ಡ ದೊಡ್ಡವರಾದ ಭೀಷ್ಮಾದಿಗಳನ್ನೆಲ್ಲ ಅವಮಾನ ಮಾಡಿದ ಪಾಪ ನಿನಗೆ ಬಡಕೊಂತು ಅಂತ ಹೇಳಿದ್ರು. ಅಲ್ಲ, ಅಪರೋಕ್ಷ ಜ್ಞಾನ ಆದ್ಮೇಲೆ ಪಾಪದ ಅಂಟಿಲ್ಲಲ್ಲ ಅಂತ ಹೇಳ್ತಾರೆ. ಸೋತ್ತಮರ ಅಪರಾಧ ದ್ರೋಹ ಅಂಬುದು ಆಗುತ್ತೆ. ಈ ರೀತಿ ನಾ ಮಾಡಿದೆ ಅಂತ ಹೇಳಿದ್ದಕ್ಕೆ ಸೋತ್ತಮರ ಅಪರಾಧ ಮಾಡಿದ ಪಾಪ ಬಂತು, ಅದಕ್ಕೇನಾಯಿತು? ಬೀಳಬೇಕಾಯಿತು, ಪಶುವಾಗಿ ಬರಬೇಕಾಯಿತು, ಮತ್ತು ಟೀಕಾರಾಯರಾಗಿ ಬರಬೇಕಾಯಿತು. ಇಷ್ಟೆಲ್ಲ ಜನ್ಮಗಳಿಗೆ ಕಾರಣ ಏನು? ನಾ ಅಂತ ಒಂದು ಸಲ ಹೇಳಿದ್ದಕ್ಕೆ ಬಿದ್ದದ್ದಾಯಿತು. ಮತ್ತೆ ನಮ್ಮ ಇಡೀ ಜನ್ಮದ ಮಂತ್ರವೇ ನಾ ಮಾಡಿದೆ, ನಾ ತಿಂದೆ, ನಾ ಬಂದೆ, ನಾ ನನ್ನಿಂದನೇ ಎಲ್ಲ ಅಂತೀವಲ್ಲ, ಇಷ್ಟು ಮಂತ್ರ ಜಪ ಮಾಡೋ ಕಾಲಕ್ಕೆ ನಾವು ಯಾವ ಜನ್ಮಕ್ಕೆ ಹೋಗಬೇಕು? ಅದನ್ನೇ ಹೇಳ್ತಾ ಇದ್ದಾರೆ. ತಾವಕಾಹ ಅಂದ್ರೆ ಎಂದು ಶ್ರೀಹರೇ ನೀನೇ ಮಾಡಿ ಮಾಡಿಸಿದ್ದು ಅಂತ ಈ ಮಂತ್ರ ಮರೆತರೆ ನಾನೆಲ್ಲಿ ಮತ್ತು ಸಂಸಾರದಲ್ಲಿ ಬೀಳುತ್ತೇನೋ ಅಂತ ಎಚ್ಚರದಲ್ಲಿ ಇದನ್ನ ಸದಾ ಪ್ರತಿಯೊಂದು ಕರ್ಮದಲ್ಲಿ ನೆನೆಯುತ್ತಾರಲ್ಲ, ಅಂಥವರು ಮಾತ್ರ ನನ್ನವರು ಅಂತ. ಅಂಥವರು ಕ್ವಚಿತ್ ನ ಭ್ರಶ್ಯಂತಿ ಮಾರ್ಗ ತ್ವಯಿಬದ್ಧ ಸೌಹೃದ, ನಿನ್ನಲ್ಲೇ ವಿಶೇಷವಾದ ಪ್ರೀತಿಯನ್ನು ಮಾಡುತ್ತಾ ಇರ್ತಾರೆ. ಅದ್ಯಾಕೆ ಅವರಿಗೆ ಮಾತ್ರ ಪ್ರೀತಿ, ನಮಗೆ ಅದು ಬರ್ತಾ ಇಲ್ಲ? ಅವಾಗ ಹೇಳ್ತಾರೆ, ಈಗ ಕೂಸಿದೆ ಅದಕ್ಕೆ ಕಣ್ಣಿಲ್ಲ, ಯಾರೋ ಉಣಿಸ್ತಾ ಇದ್ದಾರೆ, ಎಲ್ಲ ಮಾಡುತ್ತಾ ಇದ್ದಾರೆ, ಎಲ್ಲ ಮಾಡುತ್ತಾ ಇದ್ದಾರೆ, ಅದರ ತಲೆಯೆಲ್ಲ ಇವರನ್ನು ನೋಡುತ್ತಾ ಇಲ್ಲ, ಎಲ್ಲೋ ತಲೆ ಇಟ್ಟುಕೊಂಡು ಕೂತ್ಕೊಂಡು. ಅವಾಗ ಈ ಮಾಡು ಏನು ಇಷ್ಟು ಉಪಕಾರ ಮಾಡುತ್ತಾ ಇದ್ದಾರಲ್ಲ, ಈ ಉಪಕಾರ ಅದರ ತಲೆಗೆ ಹೋಗುತ್ತಾ? ಯಾಕೆ? ಅದರ ತಲೆ ಬೇರೆ ಕಡೆ ಇದೆ, ಆದ್ದರಿಂದ ಇದರ ಇವರು ಮಾಡಿದ ಉಪಕಾರವನ್ನು ನೆನೆಯೋದೇ ಇಲ್ಲ. ಆದರೆ ಕಣ್ಣು ತಲೆ ಇಲ್ಲೇ ಇರತಕ್ಕಂತಹ ಒಂದು ಕೂಸಿದ್ದರೆ, ಯಾರಾದರೆ ತಾಯಿ ತಂದೆ ತನಗೆ ದಿನಾಗು ಕೊಡುವುದು ಮಾಡುವುದು ಎಲ್ಲ ಮಾಡುವುದು ನೋಡತಾ ಇದ್ದರೆ, ಉಪಕಾರವನ್ನು ಸದಾ ನೆನೆಯುತ್ತಾ ನೋಡತಾ ಇದ್ದರೆ, ಅವರ ಮೇಲೆ ಈ ಕೂಸಿಗೆ ಬರುವಷ್ಟು ಪ್ರೀತಿ ಮೈಂಡ್ ಡೈವರ್ಟ್ ಆಗಿ ಕಣ್ಣಿಲ್ಲದೆ ಇರುವ ಕೂಸಿಗೆ ಬರಲಿಕ್ಕೆ ಸಾಧ್ಯವ? ನಾವು ದೇವರನ್ನು ನೋಡೋ ಕಣ್ಣಿಲ್ಲ, ಅವನ ನೆನೆಯುವಂತಹ ಟೈಮ್ ಇಲ್ಲ, ಮೈಂಡ್ ಡೈವರ್ಟ್ ಆಗಿದೆ. ಅದಕ್ಕೆ ಅವನು ಸದಾ ನಮಗೆ ಉಪಕಾರ ಮಾಡುತ್ತಾ ಇದ್ರೂ ಕೂಡ ಆ ಉಪಕಾರವನ್ನು ಕಣ್ಣು ತೆಗೆದು ದಿನಾಗ್ಲೂ ನೋಡದೇ ಇರೋದರಿಂದ ದೇವರ ಮೇಲೆ ನಮಗೆ ಪ್ರೀತಿ ಬರ್ತಾ ಇಲ್ಲ. ಅವರೇನು ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ರು, ಸ್ವಾಮಿ ನೀ ಮಾಡಿಸ್ತಾ ಇದ್ದೆ, ನೀ ಮಾಡಿಸ್ತಾ ಇದ್ದೆ, ನೀ ಮಾಡಿಸ್ತಾ ಇದ್ದೆ ಅಂದಾಗ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬುದು ಕ್ಷಣ ಕ್ಷಣಕ್ಕೆ ಅನುಸಂಧಾನ ಬಂದಾಗ, ಇಲ್ಲ ನಿನ್ನ ಎಷ್ಟು ಮಾಡಿಸ್ತಾ ಇದೆಯೋ ನನ್ನಿಂದ ಅಂಬೋದು ಬರ್ತಾ ಬರ್ತಾ ಬರ್ತಾ, ಇವನಿಷ್ಟು ಇವನಷ್ಟು ನನಗೆ ಉಪಕಾರ ಮಾಡೋರಿಲ್ಲ ಅಂಬುದು ಬರುತ್ತೆ ಕೊನೆಗೆ. ಬಂದಾಗ ಅವನ ಮೇಲೆ ಉಕ್ಕಿ ಬರುತ್ತೆ ವಿಶೇಷವಾದಂತಹ ಸೌಹೃದ. ಅದಕ್ಕೆ ತ್ವಯಿ ಸೌಹೃದ ಅಲ್ಲ, ಬದ್ಧ ಸೌಹೃದ, ವಿಶೇಷವಾಗಿ ನಿನ್ನ ಕಟ್ಟಿ ಹಾಕಿರುತ್ತವರ ವಿಶೇಷವಾದ ಪ್ರೀತಿ, ಅಂಥ ಪ್ರೀತಿಯಿಂದ ಇರ್ತಾರೆ. ಅಷ್ಟೇ ಅಲ್ಲ, ಅವಾಗೇನಾಗುತ್ತೆ ನೋಡಪ್ಪ, ಯಾರು ತಂದೆ ತಾಯಿಗಳಿರ್ತಾರೆ, ಮಗ ಇರ್ತಾನೆ, ಯಾರು ಇರ್ತಾರೆ, ಅವರು ತಂದೆ ತಾಯಿ ಮಾಡಿದ ಉಪಕಾರವನ್ನ ಗುರುತಿಸಿ ಮಕ್ಕಳು ಅಪ್ಪ ಇಷ್ಟು ಮಾಡ್ತಾ ಇದೀಯಾ ಅಂತ ಪ್ರೀತಿಯಿಂದ ಹತ್ತಿರ ಬಂದ್ರೆ, ಪ್ರೀತಿಯಿಂದ ಹತ್ತಿರ ಬಂದ್ರೆ ನೀವು ಹೇಗೆ ನೋಡ್ತೀರ ಅವ್ರನ್ನ? ಗಟ್ಟಿ ನಪ್ಪಿಕೊಂಡು ಅವ್ರು ಏನು ಬೀಳದಂತೆ ನೋಡ್ತಾ ಹೋಗ್ತೀರ. ಹೌದಾ, ಚೆನ್ನಾಗಿರ್ತೀರ. ಅದೇ ಅವರು ನೀವು ಮಾಡಿದ್ದನ್ನ, ದೊಡ್ಡವರಾಗಿದ್ದಾರೆ, ನೀವು ಮಾಡಿದ್ದನ್ನ ಕೇರೆ ಮಾಡ್ತಾ, ಅಸಲು ನಿಮ್ ಕಡೆ ಗಮನವೇ ಕೊಡ್ತಾ ಇಲ್ಲ. ನೀವಿಷ್ಟು ಉಪಕಾರ ಮಾಡ್ತಾ ಇದ್ರು, ಎಲ್ಲೋ ಯಾರಿಗೋ ಹೋಗಿ ಎಲ್ಲಾ ಚಾಕ್ರೆ ಮಾಡಿ ಬರ್ತಾರೆ, ನಿಮ್ ಕಡೆ ಮುಖನೇ ನೋಡ್ತಾ ಇಲ್ಲ. ನೀವು ಅವ್ರ ಕಡೆ ಹೇಗಿರ್ತೀರಾ? ಮಕ್ಕಳೇ ಅದಕ್ಕೆ ಇದ್ದದ್ದಕ್ಕೆ ಹಾಕ್ತೀರಾ, ನಿಮಗೇನೋ ಇರುತ್ತೆ, ಆದರೆ ಸರಣಪ್ಪ ಅಂತಿರ್ತೀನಿ. ಹೌದಾ, ಈ ಯಾರು ನಿಮ್ ಹತ್ತಿರ ಪ್ರೀತಿಯಿಂದ ಬರುತ್ತಾರೋ ಅವರ ಮೇಲೆ ಬರುವಷ್ಟು ಪ್ರೀತಿ ಅವರ ಮೇಲೆ ಬರುತ್ತಾ ಬರಲ್ಲ. ಅದಕ್ಕೆ ಹೇಳ್ತಾರೆ, ವೈಬದ್ಧ ಸೌಹೃದ, ಯಾರಾದರೆ ನೀನು ಮಾಡುವ ಉಪಕಾರ ಮಾಡಿ ಮಾಡಿಸುವ ಉಪಕಾರವನ್ನ ಸದಾ ನೆನೆಯುತ್ತಾರೋ ನಿನ್ನ ಮೇಲೆ ಪ್ರೀತಿ ಅವರಿಗೆ ಜಾಸ್ತಿ ಆಗುತ್ತೆ. ಅದಕ್ಕೆ ತ್ವಯಾಭಿಗುಪ್ತಾಹ ವಿಚರಂತಿ ನಿರ್ಭಯ. ಆದ್ದರಿಂದ ನೀನವರನ್ನ ಸದಾ ರಕ್ಷಣೆ ಮಾಡ್ತಾ ಇರ್ತೀಯ, ಎಲ್ಲರೂ ನಿನ್ನವರೇ. ಆದರೆ ಯಾರಾದರೆ ನೀನೇ ಮಾಡಿ ಮಾಡಿಸ್ತಾ ಇದೆಯಾ ಎಂಬ ಎಚ್ಚರ ಹೃದಯದಲ್ಲಿ ಅವರಿಗೆ ಬಂದಿರುತ್ತೋ ಅವರನ್ನ ನೀನು ಸದಾ ರಕ್ಷಣೆ ಮಾಡುತ್ತಾ ಇರ್ತೀಯ. ಹೇಗೆ? ಅವರು ನಿರ್ಭಯವಾಗಿ ತೆರೆಯುತ್ತಾರೆ. ದಾಸರಂತಾರೆ, ಮದ್ದಾನೆಯಲ್ಲದಿ ಸಂಚರಿಸು ನಿರ್ಭಯವಿ ಸರ್ವತ್ರ ಅಂದ್ರು. ಆ ನಿರ್ಭಯವಾಗಿ ಸಂಚರಿಸುವುದು ಅಂದ್ರೆ ಏನು? ಅದಕ್ಕೆ ದಾಸರ ಹೇಳ್ತಾರೆ, ಅಲ್ಲ ಯಾರು ಹೊಡಿತಾರೇನು, ಯಾರು ಬೈತಾರೋ ಏನು? ಅದಕ್ಕೆ ಕಾವ ಕೊಲ್ಲುವ ತಾನೇ, ಅನ್ಯರು ಏನಾಗಿಲ್ಲ, ಎಲ್ಲ ಗೊಂಬೆಗಳೇ, ಅವನೇ ಆಟ ಆಡಿಸಬೇಕು. ಯಾರ ಮೂಲಕ ಆದ್ರೂ ಬಯಸಬೇಕಾದ್ರೆ ಅವನೇ ಬಯಸಬೇಕು, ಯಾರ ಮೂಲಕವಾದ್ರೂ ಹೊಗಳಿಸಬೇಕಾದ್ರೆ ಅವನೇ ಹೊಗಳಿಸಬೇಕು. ತಾವಾಗಿ ಹೊಗಳೋರಾಗಲಿ, ತಾವಾಗಿ ಬೈಯೋರಾಗಲಿ, ನನ್ನ ಕೊಲ್ಲೋರಾಗಲಿ ಒಬ್ಬ ಗಂಡಿಲ್ಲ. ಸ್ವಾಮಿಯೇ ಅವರ ಮೂಲಕ ಮಾಡಿಸಬೇಕು. ನನ್ನ ಸ್ವಾಮಿಯೇ ನನಗೆ ಮಾಡಿಸಿದ ಕಾಲಕ್ಕೆ ಇನ್ನು ಇವರನ್ನೇ ನಾನು ಅನ್ಕೋಬೇಕು, ಅವನು ಏನು ಮಾಡಿಸಿದ್ರು ಒಳ್ಳೇದೇ ಅಂತ ಹೋಗ್ತಿರ್ತಾರೆ. ಅದರಿಂದ ಇವರಿಗೆ ಯಾವ ವಿನಾಯಕ ಅನೀಕಪ ಮೂರ್ಧಸ್ಸು ಅಂದ್ರೆ ನಾನಾ ವಿಘ್ನಗಳು ತೊಂದರೆಗಳು ಏನೇನು ಬರುತ್ತಾ ಇರುತ್ತೆ, ಅಥವಾ ಶತ್ರುಗಳಿರ್ತಾರಲ್ಲ ಅವರ ಗುಂಪು ಅದರ ತಲೆಯನ್ನು ಮೆಟ್ಟಿಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಇವ್ರು ಹೀಗಿದ್ದಾರೆ, ಇವ್ರು ಹೀಗಂತಾರೆ, ಅವ್ರು ಹಾಗಂತಾರೆ, ಹೀಗಂತಾರೆ, ಹೇಗ್ ಬದುಕಬೇಕು ಏನು ಇದಿಲ್ಲ. ಯಾರು ಹೇಗಿದ್ರು ನಮ್ಮ ಪಾಡಿಗೆ ನಾವು ಭಗವಂತನ ಆಶ್ರಯ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಇದು ನಿನ್ನ ಪಾದವನ್ನ ಹೀಗೆ ಚಿಂತನೆ ಮಾಡಿದ್ರೆ ಆಗುತ್ತಿಲ್ಲ ಅಂತ ಇಷ್ಟು ಹೇಳಿ ಮತ್ತು ಭಗವಂತನ ಇನ್ನೊಂದು ಗುಣವನ್ನ ಹೇಳಿಟ್ಟು ಬರ್ತಾ ಇದ್ದಾರೆ. ಇಷ್ಟಾಯ್ತು ಅಂತ ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ ವೇದ ಕ್ರಿಯಾ ಯೋಗ ತಪಸ್ ಸಮಾಧಿಭಿ ತವಾರಹಣಂ ಯೇನ ಜನಸ್ಮೀಹತೆ. ಇನ್ನ ನಿನ್ನಿಂದ ರಕ್ಷಿತರಾಗಿ ಈ ನಿನ್ನವರು ಎಂಬ ವಿಶೇಷವಾದ ಚಿಂತನೆಯಿಂದ ನಿನ್ನ ಮೇಲೆ ಪ್ರೀತಿಯನ್ನು ಮಾಡುತ್ತಾ ನಿನ್ನಿಂದ ರಕ್ಷಿತರಾಗಿ ಈ ವಿಘ್ನಗಳು ಅಥವಾ ದುಷ್ಟರು ಶತ್ರುಗಳ ಗುಂಪಿನ ತಲೆಯನ್ನು ಒದ್ದು ವಿಶೇಷವಾಗಿ ನಿನ್ನನ್ನು ಸೇರಿಬಿಡುತ್ತಾರೆ ಅಂತ ಹೇಳಿದ್ರಲ್ಲ, ಅದು ಹೇಗಾಗುತ್ತೆ? ಯಾವುದರಿಂದ ಆಗ್ತಾ ಇದೆ? ಯಾವುದರಿಂದ ಇವರಿಗೆ ಆ ಬಲ ಬರ್ತಾ ಇದೆ ಅಂದ್ರೆ, ಸತ್ವಂ ವಿಶುದ್ಧಂ ಶಯತೆ ಭವಾನ್ ಸ್ಥಿತೌ. ಈ ಜೀವರಾಶಿಗಳನ್ನು ಸೃಷ್ಟಿ ಮಾಡುವ ಕಾಲಕ್ಕೆ ಭಗವಂತ ಈ ಮೂರು ಗುಣಗಳಿವೆ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಅದರಲ್ಲಿ ಸೃಷ್ಟಿ ಮಾಡುವ ಕಾಲಕ್ಕೆ ರಜೋಗುಣವನ್ನು ಪ್ರಧಾನವಾಗಿಟ್ಟುಕೊಂಡು ಸೃಷ್ಟಿ ಮಾಡುತ್ತೆ. ನಂತರ ಸ್ಥಿತಿ ಕಾಲದಲ್ಲಿ ಸತ್ವಗುಣವನ್ನು ಇಟ್ಟುಕೊಳ್ಳುತ್ತಾನೆ, ಲಯ ಕಾಲದಲ್ಲಿ ತಮೋಗುಣವನ್ನು ಇಟ್ಟುಕೊಂಡು ಪ್ರಧಾನವಾಗಿ ಕಾರ್ಯ ಮಾಡುತ್ತಾನೆ. ಅವಾಗ ಹೇಳುತ್ತಾರೆ, ಸತ್ವಂ ವಿಶುದ್ಧಂ ಶ್ರಯತೆ ಭವಾನ್ ಸ್ಥಿತೌ. ಶುದ್ಧವಾದ ಸತ್ವಗುಣವನ್ನ ವಿಶೇಷವಾಗಿ ಸ್ಥಿತಿ ಅಂದ್ರೆ ಪಾಲನೆ ಮಾಡುವುದರಲ್ಲಿ ನೀನು ಶ್ರಯತೆ, ಅದನ್ನು ಚೆನ್ನಾಗಿ ಬಳಸ್ತೀಯ, ಅದರಲ್ಲಿ ನೀನಿದ್ದುಕೊಂಡು ಅದನ್ನ ಚೆನ್ನಾಗಿ ವ್ಯಕ್ತ ಮಾಡುತ್ತೀಯ. ಹೇಳ್ತಾರೆ, ಶರೀರಿಣಾಂ ಶ್ರೇಯ ಉಪಾಯನಂ ಬಹು. ಹೇಳ್ತಾರೆ, ಶರೀರಿಣಾಂ ವಪುಹು ಭವಾನ್ ಶ್ರಯತೆ. ಅಂದರೆ ಯಾರು ಶರೀರ ಧಾರಣೆ ಮಾಡಿಕೊಂಡಿರ್ತಾರಲ್ಲ ಅವರೊಳಗೆ ನೀನವನ ಹುಟ್ಟಾಕಿ ತತ್ಸೃಷ್ಟ ತದೇವ ಅನುಪ್ರಾವಿಶತ್, ಆ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಅವರೊಳಗೆ ನೀನು ಪ್ರವೇಶ ಮಾಡುತ್ತೀಯ. ಏನು, ಅವರೊಳಗೆ ಪ್ರವೇಶ ಮಾಡಿ ನೀನು ಅವರಲ್ಲಿ ವಿಶೇಷವಾಗಿ ಸತ್ವಗುಣವನ್ನ ಮೇಲಕ್ಕೆ ತರುತ್ತೀಯ. ಸತ್ವಗುಣವನ್ನ ಮೇಲಕ್ಕೆ ತಂದರೆ ಅದೇನಾಗುತ್ತೆ ಅಂತ ಹೇಳಿದರೆ, ಆ ಸತ್ವಗುಣದಿಂದ ವೇದ ಕ್ರಿಯಾ, ವೇದೋಕ್ತವಾದಂತಹ ಕ್ರಿಯಾ ಅವರಲ್ಲಿ ನಡೀತಾ ಬರುತ್ತೆ. ಏನು ಬೆಳಿಗ್ಗೆ ಸಂಧ್ಯಾನ ಮಾಡ್ತಾ ಇದ್ದೀರಾ? ಆಚಮನ ಸಂಧ್ಯಾನ ಮಾಡ್ತಾ ಇದ್ದೀರಾ, ಪೂಜಾ ಮಾಡ್ತಾ ಇದ್ದೀರಾ, ಪಾರಾಯಣ ಮಾಡ್ತಾ ಇದ್ದೀರಾ, ದೇವರ ಚಿಂತನೆ ಮಾಡ್ತಾ ಇದ್ದೀರಾ, ಇವೆಲ್ಲ ನಮ್ಮಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ. ಯಾಕೆ ಹೇಗೆ ಮಾಡಿಸ್ತಾ ಇದ್ದಾನೆ? ಸತ್ವಗುಣವನ್ನ ಮೇಲಕ್ಕೆ ತಂದು ಅದರ ಮೂಲಕವಾಗಿ ನಮ್ಮಿಂದ ವಿಶೇಷವಾಗಿ ಮಾಡಿಸ್ತಾ ಇದ್ದಾನೆ. ಒಂದು ವೇಳೆ ಅವನೇ ನಮ್ಮಲ್ಲಿ ತಮೋ ಗುಣವನ್ನ ಮೇಲಕ್ಕೆ ತಂದರೆ ಸಾಕು, ಇವತ್ತೇನು ಬೇಡ, ಮಲ್ಕೊಂಬೋಣ ಅಥವಾ ಸಿಂಹಕ್ಕೆ ಹೋಗೋಣ, ಇನ್ನೊಂದು ಹೋಗೋಣ, ಬೇಡ ಇವತ್ತೇನು ಬೇಡ ಅಂಬ ಬುದ್ಧಿ ಬರುತ್ತೆ. ಅಥವಾ ರಜೋಗುಣ ಬಂತ, ಆ ಕೂತೇ ಇರ್ತೀವಿ, ಆ ಕೂಡು ಆ ಕೂತಿರೋ ಕಾಲಕ್ಕೇನೆ ಬುದ್ಧಿ ನಾನಾ ಕಡೆ ಓಡ್ತಾ ಇರುತ್ತೆ, ಆ ವಿಷಯದಲ್ಲೇ ಮನಸ್ಸಿರಲ್ಲ, ನಾನಾ ಕಡೆ ಓಡಿ ನಾನೂ ಆ ಕೆಲಸ ಮಾಡಿದೆ ಅಂತ ಮಾಡಿಕೊಂಡು ಹೋಗ್ತಾ ಇರ್ತೇವೆ. ಹೌದಾ? ಆ ರೀತಿಯಲ್ಲಿ ಭಗವಂತ ನಮ್ಮಲ್ಲಿ ಸತ್ವಗುಣವನ್ನು ಪ್ರಧಾನವಾಗಿಟ್ಟುಕೊಂಡು ತಾನು ಅದನ್ನು ಮೇಲಕ್ಕೆ ತಂದರೆ ಅವಾಗ ವೇದಕ್ರಿಯಾದಿಗಳು ಆಗುತ್ತೆ, ಯೋಗ ಬರುತ್ತೆ, ನಮಗೆ ತಪಸ್ಸು ಬರುತ್ತೆ, ಕೊನೆಗೆ ಸಮಾಧಿ. ಭಗವಂತನಲ್ಲೇ ಸದಾ ತಪಸ್ಸು ಅಂದರೆ ಏನೋ ಒಂದು ಕಡೆ ಮೂಲೆ ಕೂತು ಕಣ್ಣು ಮುಚ್ಚಿರುವುದಲ್ಲ, ತಪ ಆಲೋಚನೆ ಎಂಬುದಾತು ಅಂದರೆ ಸದಾ ದೇವರ ಕುರಿತಾದ ಆಲೋಚನೆ ಬರುತ್ತೆ, ಅದರಿಂದ ದೇವರನ್ನೇ ಸದಾ ಚಿಂತನೆ ಮಾಡುವಂತ ಸಮಾಧಿ ಬರುತ್ತೆ. ಅದರಿಂದ ಜನ ತವ ಅರ್ಹಣಂ ಸಮೀಹತೆ, ನಿನ್ನ ವಿಶೇಷ ಪೂಜಾದಿಗಳನ್ನ ಎಲ್ಲವನ್ನ ಮಾಡತಾರಯ್ಯ. ಯಾಕೆ? ನೀನೇ ಸತ್ವಗುಣದಲ್ಲಿ, ಸತ್ವಗುಣ ಎಂಬ ಹೆಸರಿನಿಂದ, ಸತ್ವಗುಣದಲ್ಲಿ ವಿಶ್ವರೂಪ, ರಜೋಗುಣದಲ್ಲಿ ತೈಯಸ ರೂಪ, ತಮೋಗುಣದಲ್ಲಿ ಪ್ರಾಜ್ಞರೂಪದಿಂದ ಇರುತ್ತಾನೆ. ಸತ್ವಗುಣದಲ್ಲಿ ವಿಶ್ವರು ವಿಶ್ವನಾಮಕನಾಗಿ ತಾನೇ ಇದ್ದುಕೊಂಡು ಸತ್ವ ಅಂತ ಹೆಸರಿಟ್ಟುಕೊಂಡು ನಮ್ಮಲ್ಲಿ ವಿಶೇಷವಾಗಿ ತಾನು ಪ್ರಕಟನಾದರೆ ಇಂಥ ಕ್ರಿಯೆಗಳೆಲ್ಲ ಆಗಿ ನಿನ್ನ ಸೇವೆಯನ್ನು ಭಕ್ತರು ಮಾಡುತ್ತಾರೆ. ಹಾಗಾದರೆ ಬ್ರಹ್ಮದೇವರ ದೃಷ್ಟಿಯಲ್ಲಿದೆ, ಹೇ ಕೃಷ್ಣ ನೀನು ಒಂದು ಕಡೆ ಎರಡನೇ ಪೂಜಾ ತಗೊಳ್ತಾ ಇದೀಯಾ, ಆದರೆ ಇನ್ನೊಂದು ಕಡೆ ಅವರ ಶರೀರದಲ್ಲಿದ್ದುಕೊಂಡು ಸತ್ವಗುಣವನ್ನು ಮೇಲಕ್ಕೆ ತಂದು ಅದನ್ನು ಪ್ರಕಟ ಮಾಡಿ ಇವರ ಮೂಲಕ ಎಲ್ಲ ವೇದ ಕ್ರಿಯಾ ತಪ ಯೋಗ ಧ್ಯಾನ ಸಮಾಧಿ ಎಲ್ಲ ನೀನೇ ತಂದುಕೊಟ್ಟು ಅವರ ಪೂಜೆಯನ್ನ ನೀನೇ ಮಾಡಿ ಮಾಡಿಸಿ ಸ್ವೀಕಾರ ಮಾಡಿ ಉದ್ಧಾರ ಮಾಡುತ್ತಾ ಇದ್ದೀಯ. ಅವರು ಮಾಡಿ ನೀನು ಉದ್ಧಾರ ಮಾಡುವುದಲ್ಲ, ಆ ಮಾಡಿಸೋದು ನೀನೆ. ಅದಕ್ಕೆ ಮಘವನ್ ಚಿತ್ರಂ ಅರ್ಚ, ನಿನ್ನ ಪೂಜೆಯನ್ನ ನನ್ನೊಳಗಿದ್ದು ನೀನೇ ಚಿತ್ರವಾಗಿ ಮಾಡಿಕೊಳ್ತಾ ಇದ್ದೀಯ. ನಾನಾಗಿ ಪೂಜೆ ಮಾಡ್ಲಿಕ್ಕಾಗಲ್ಲ, ನೀನೇ ಒಳಗೆ ಕೂತು ನಿನ್ನ ಪೂಜೆ ಮಾಡಿಸ್ಕೊಂಡ್ರೆ ನಾ ಮಾಡ್ಲಿಕ್ಕಾಗುತ್ತೆ. ಇಂಥ ಕಾರ್ಯ ನೀನು ಮಾಡುತ್ತಾ ಇದ್ದೀಯ ಹರಿಯೇ, ಅಂಥ ನಿನಗೆ ನಮಸ್ಕಾರ. ಹಾಗಾದರೆ ಒಳಗೂ ಇದ್ದು ಹೊರಗೂ ಇದ್ದು ಎಲ್ಲರಿಂದ ಕಾರ್ಯ ಮಾಡಿಸುವ ನಿನಗೆ ನಮಸ್ಕಾರ ಅಂತ ಅತ್ಯಂತ ತತ್ವಜ್ಞಾನದ ನಿಧಿಯಾಗಿರತಕ್ಕಂಥ ಸ್ತೋತ್ರವನ್ನ ಬ್ರಹ್ಮದೇವರು ಕೊಟ್ಟರು ಅಂದರು. ಅಲ್ಲ, ಒಂದು ಸ್ತೋತ್ರಕ್ಕೆ ಇಷ್ಟು ಎಡವು ಬಿಡೋದಾದ್ರೆ, ಇಷ್ಟು ಹೊತ್ತು ಹೇಳಿದ್ರೆ ಇಡೀ ಭಾಗವತ ಕೆಟ್ಟಾಗಬೇಕು ಅಂತ ನೀವೇ ಅಂದಾಜು ಮಾಡಿಕೊಳ್ಳಿ. ಒಂದು ಜನ್ಮ ಸಾಕಾಗಲ್ಲ, ಅಷ್ಟು ಅರ್ಥಗಳು ಕೂತಿವೆ. ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಇಷ್ಟು ಸಾಕಾಗಲ್ಲ ಅಂದ್ರೆ ಒಂದನ್ನು ಅನುಷ್ಠಾನ ಕೇಳಲಿಕ್ಕೆ ಎಷ್ಟೊತ್ತಾಗತ್ತೆ ಅಂದ್ರೆ, ಅದಕ್ಕೆ ಹೇಳಿದ್ರು ಇಡೀ ಭಾಗವತ ಕೇಳಲಿಕ್ಕೇನೆ ಇಷ್ಟ ಆಗುತ್ತೆ. ಕೇಳಿದವರೇ ಇಲ್ಲ ಪೂರ್ಣ ಭಾಗವತ, ಪದ 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 ಕೇಳಿ ಚೆನ್ನಾಗಿ ಕೇಳಿದ್ರು ಎರಡು ಜನ ಇದ್ದಾರೆ ಬೆಂಗಳೂರಿನಾಗೆ, ಲೆಕ್ಕ ಮಾಡ್ಕೊಂಡು ಬಾ. ಕೇಳಿದವರೇ ಇಲ್ಲ, ಹೇಳಿದವರೂ ಇಲ್ಲ, ಹೇಳಿದವರಿಲ್ಲ, ಬಹಳ ಕಡಿಮೆ ಇದ್ದಾರೆ. ಇನ್ನ ಅದನ್ನು ಅರ್ಥ ಮಾಡಿಕೊಂಡವರೆಷ್ಟು, ಅದನ್ನು ಅನುಷ್ಠಾನಕ್ಕೆ ಶಬ್ದದಲ್ಲಿ ಏನ್ ಹೇಳಿದ್ದಾರೆ ಅನುಷ್ಠಾನಕ್ಕೆ ಇಡಬೇಕು ಅಂದ್ರೆ, ಅದಕ್ಕೆ ಹೇಳಿದ್ರು ಭಾಗವತ ಎಷ್ಟು ಕಾಲ ಕೇಳಬೇಕು ಅಂದ್ರೆ, ಆಲಯಂ ನಿನ್ನ ಲಿಂಗ ದೇಹ ಭಂಗ ಆಗೋ ಪರ್ಯಂತ ಸರಕು ಇಲ್ಲಿ ಕೂತಿದೆ ಅನುಷ್ಠಾನಕ್ಕೆ ಹೇಳಿಕ್ ಬೇಕಾಗಿದ್ದು ಅಷ್ಟಿದೆ ಅಂದ್ರು. ಅಷ್ಟಿಲ್ಲದಿದ್ರು ಒಂದು ಸ್ತೋತ್ರದಲ್ಲಿ ಬಂದ ಒಂದು ಚೂರು ಶ್ಲೋಕಗಳಲ್ಲಿ ಏನಿದೆ ಅದು ತಲೆಗೆ ಬಂದ್ರೆ ಸಾಕು. ಈ ರೀತಿಯಾಗಿ ನಮ್ಮ ತಲೆಗೆ ಬರುವಂತೆ ಮಾಡಿದವರು ಯಾರಯ್ಯ ಅಂದ್ರೆ, ಎಲ್ಲಾ ಜ್ಞಾನಿಗಳಿದ್ದಾರೆ, ವಿಶೇಷವಾಗಿ ನಮ್ಮ ಅರಣ್ಯಕಾಚಾರ್ಯರು ಚೆನ್ನಾಗಿ ತೆಗೆದು ಷೋಡಶಿ ಚತುರ್ದಶಿ ಅಧ್ಯಾತ್ಮರಸದಿಂದನೇ ಸಾರೋದ್ಧಾರ ಈ ಗ್ರಂಥಗಳಲ್ಲಿ ಹರಿದು ಹಾಕ್ತಾರೆ. ಹೇಳ್ತಾರೆ ಒಂದು ಕಡೆ ಭಾಗವತ ಧರ್ಮಗಳು ಅಂತಿದೆ, ಒಬ್ಬ ಆದ ಬಂದ ಇಡೀ ಭಾಗವತ ಧರ್ಮ ಅನುಷ್ಠಾನ ಮಾಡುತ್ತಾ ಇದ್ದಾನೆ, ಅದ್ಭುತವಾಗಿ ಮಾಡುತ್ತಾ ಇದ್ದಾನೆ. ಅರಣ್ಯಕಾಚಾರ್ಯ ಹೇಳ್ತಾರೆ ಇದಲ್ಲೋ ಮುಖ್ಯ, ಈ ಭಾಗವತ ಧರ್ಮ ಅನುಷ್ಠಾನ ಮಾಡೋ ಕಾಲಕ್ಕೆ ನೀ ಮಾಡಿ ಮಾಡಿಸ್ತಾ ಇದೆಯಾ ಎಂಬ ಎಚ್ಚರ ಇಲ್ಲದಿದ್ದರೆ ಇಡೀ ಭಾಗವತ ಧರ್ಮ ಅನುಷ್ಠಾನ ದೇವರ ವಿರೋಧಕ್ಕೆ ಕಾರಣ ಆಗುತ್ತೆ. ಈ ಸೂತ್ರ ಯಾರೂ ಹೇಳಲ್ಲ, ಈ ಧರ್ಮಗಳಿವೆ, ಈ ಧರ್ಮಗಳಿವೆ, ಈ ತಂದುಕೊಳ್ಳಿ, ಮಾಡಿಕೊಳ್ಳಿ, ಅನುಷ್ಠಾನ ಮಾಡಿ ಅಂತ ನಾವು ಹೋಗ್ತೀವಿ. ಆದರೆ ಎಚ್ಚರ ಹೇಳ್ತಾರೆ ಕರ್ತೃತ್ವ ಆರೋಪ ತ್ಯಾಗಪೂರ್ವಕಂ ಅನುಷ್ಠಿತ ಭಾಗವತ ಧರ್ಮಾನುಷ್ಠಾನಮೇವ ಪ್ರಧಾನಮಿತಿ ಭಾವ ಅಂತ ಕಷ್ಟ ಹೇಳುತ್ತಾರೆ. ಆದ್ದರಿಂದ ಇಂಥ ರೀತಿಯಲ್ಲಿ ಬ್ರಹ್ಮದೇವನು ಹೇಳಿದ್ದನ್ನ ಗುರುಗಳ ದೈವದಿಂದ ಇವತ್ತು ಕೇಳೋದು, ಅವರು ಸಂಕಲ್ಪದಿಂದಲೇ ನೀವು ಹೇಳಿಸಿದ್ದು, ನಾನು ಹೇಳುವುದು ಇವೆಲ್ಲ ಮೇಲ್ಮಾತು. ಏನು ಅವನ ಸಂಕಲ್ಪ ಇವತ್ತು ಈ ಜೀವಿಯಿಂದ ಹೀಗೆ ಹೇಳಿಸಬೇಕು, ಇವತ್ತು ಏನು ಹೇಳಿಸಬೇಕು ಅಂದು ಅವನ ತಲೆಗೆ ಇರುತ್ತೆ. ನಾನೇನೋ ಹೇಳಬೇಕು ಅಂತ ಮಾತ್ರ ಆಗಲ್ಲ, ಅವನ ಮರುಸ್ತಾನೆ ಏನೋ ಹೇಳಿಸ್ತಾನೆ ಕಳಿಸ್ಬಿಡ್ತಾ ಇರ್ತಾನೆ. ಅದಕ್ಕೆ ಪ್ರವಚನಗಳು ನೋಡ್ತಾ ಇರ್ತೀವಲ್ಲ, ಪ್ರವಚನಗಳಲ್ಲಿ ಒಂದು ಶುರುವಾಗಿರುತ್ತೆ, ಇನ್ನೊಂದಕ್ಕೆ ಬಂದಿರುತ್ತೆ, ಕೊನೆಗೊಳ್ಳೋ ಕಾಲಕ್ಕೆ ಇನ್ನೊಂದು ಕೊನೆಗೊಳ್ಳುತ್ತೆ. ಯಾಕೆ ಹಿಂಗೆ ಹೇಳ್ತಾರೆ ಇವರು ಅಂತ ಅವ್ರನ್ನ ಅಂತೀವಿ. ಅವ್ರ ತಪ್ಪೇನದೆ, ಒಳಕೂತಾತ ಶುರುವೊಂದು ಮಾಡಿಸಿದ, ಅದನ್ನ ಮರೆಸಿಬಿಟ್ಟ, ಮಧ್ಯದಲ್ಲಿ ಇನ್ನಂತ ಅಂದ, ಅದಾದ್ರೆ ಇನ್ನೊಂದು ಮನಸ್ಸು ಕೊಟ್ಟ, ಅಲ್ಲಿ ಮುಗಿಸಿದ್ರು. ಅವರು ಅವ್ರಿಗೆ ಬೊಂಬೆಗಳವರು, ಅವ್ರನ್ನೇ ದೂಷಣ ಮಾಡಬೇಕು. ಅವರು ಕರ್ಮ ಕೂತಿದೆ, ಸ್ವಾಮಿ ಎಷ್ಟು ಜನ ಮಾಡಿಸ್ತಾ ಇದ್ದಾನೆ ನೋಡು. ಇನ್ನೊಬ್ರು ಒಂದೇ ವಿಷಯ ಹಿಡ್ಕೊಂಡ್ರು, ಅದನ್ನೇ ಹೇಳಿದ್ರು, ಅದನ್ನೇ ಮುಗಿಸಿದ್ರು, ಅದನ್ನೇ ಮಾಡಿದ್ರು. ಅಂದ್ರೆ ನಮ್ಮ ಸ್ವಾಮಿ ಮಾಡಿಸಿದ ಅವರ ಕರ್ಮಾನುಸಾರ ಅಂತ ಇಷ್ಟು ತಿಳ್ಕೋಬೇಕಷ್ಟೇ ಹೊರತು, ಇವ್ರು ಹೀಗೆ ಹೇಳಿದ್ರು, ಅವ್ರು ಹಾಗೆ ಹೇಳಿದ್ರು ಅಂತ ಇಬ್ರು ಅವ್ರ ಟೋಪಿ ಅವ್ರ ಕಿರೀಟ ಇಟ್ರೆ ನಮ್ ದಡ್ಡತನ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತ ಯಾವತ್ತು ಏನು ಹೇಳಿಸಬೇಕು ಅವನಿಗೆ ಗೊತ್ತು, ಯಾರ್ಯಾರಿಗೆ ಏನು ಕೇಳಿಸಬೇಕು ಅವನಿಗೆ ಗೊತ್ತು, ಯಾರ ತಲೆಯಲ್ಲಿ ಎಷ್ಟು ತೋರಿಸಬೇಕು ಅಷ್ಟು ಗೊತ್ತು, ಎಷ್ಟು ಅರ್ಥ ಮಾಡಿಸಬೇಕು ಅವನಿಗೆ ಗೊತ್ತು. ಅವನಿಗೆಲ್ಲ ಬಿಡೋಣ, ಭಗವಂತ ವಿಶೇಷ ಒಳ್ಳೇದು ಮಾಡಲಿ ಎಂಬಲಿಗೆ ಶ್ರೀಕೃಷ್ಣ ಪ್ರಣಮಸ್ತು.